ಹಾಕೊಂಡ್ಬಿಡ್ತಾನೆ ಏನಾಗುತ್ತೆ ಅವನಿಗೆ, ಅದ್ರ ಬಾಧೆ ಕಡಿಮೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅಂತ ಬಾಧೆಯಲ್ಲೂ ಕೂಡ ಹೇಗೆ ಅದನ್ನ ಕೂಲ್ ಮಾಡೋ ವ್ಯವಸ್ಥೆ ಮಾಡ್ಕೊಟ್ಟಿರಿ ತಾನು. ಇದು ದೇಹಕ್ಕಾಯ್ತು, ಮನಸ್ಸಿಗೆ ಆಗ್ಬೇಕಾದ್ರೆ ಮನಸ್ಸಿಗೆ ಆಗ ದೇವರ ಕಥೆ ಕೇಳಿದ್ರೆ ಏನಾಗುತ್ತಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ. ಎಷ್ಟ ಸಾವು ನೋವುಗಳ ಮಧ್ಯೆ ಕೂಡ ಮನುಷ್ಯನಿಗೆ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗೋದ್ರಿಂದ ಅವರಿಗೆ ಭವವೇದನೆ ಗೊತ್ತಾಗಲೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರು. ಆದ್ದರಿಂದ ತುಂಬ ಆಪತ್ತಲ್ಲಿದ್ದ ಪಾರಾಯಣಾದಿಗಳನ್ನ ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರೆ ಏನಾಗುತ್ತೆ? ಅವರಿಗೆ ಶಾಂತಿ ಸಿಗುತ್ತೆ. ಅಂತ್ಯಕಾಲದಲ್ಲಿ ಕೂಡ ಏನು ಮಾಡ್ತಿರ್ತಾರೆ? ಗೀತಾದಿಗಳನ್ನು ಪಾರಾಯಣ ಮಾಡ್ತಾ ಇರ್ತಾರೆ. ಆ ಮೂಲಕ ಏನಾಗುತ್ತೆ? ಅವರಿಗೆ ಶಾಂತಿ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ರಂತೂ ಮುಗಿದೋಯ್ತು. ಶಬ್ದಗಳಿಗೆ ಬಿದ್ದರೆ ಯಾವುದೋ ಭಾಷೆ ಹಾಡು ಕೇಳ್ತಾರೆ, ಅದು ಒಳ್ಳೆ ಇದರಲ್ಲಿ ಟ್ಯೂನ್ಗಿನ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಅರ್ಥ ಆಗಲಿ ಅವರಿಗೆ, ಆ ಧ್ವನಿ ಕಡೆ ಭಾಳ ಆಸಕ್ತನಾಗ್ತಾರೆ. ಹೋಗ್ತಾನೆ, ಅರ್ಥ ಆಗಿಬಿಟ್ರೆ ಅಂತ ಭಾರಿ ಖುಷಿಯಾಗುತ್ತೆ. ಆದ್ರಿಂದ ಅರ್ಥ ಆಗದೆ ಹೋದರೂ ಕೂಡ ಎಷ್ಟೋ ಸಂಗೀತ ಆಲಾಪನೆ ಮಾಡ್ತಾರೆ. ಆಲಾಪ ಏನು ತಿಳಿಯುತ್ತೀರಿ ಗೊತ್ತಿಲ್ಲದವರಿಗೆ ಟೆಕ್ನಿಕಲಿ ಏನು ಅರ್ಥ ಆಗೋದಿಲ್ಲ. ಅನುಭವ ಪಾತ್ರ ಏನು ಬರುತ್ತೆ? ಒಳ್ಳೆ ಪದಾರ್ಥ ಅಡಿಗೆ ಮಾಡಿರ್ತಾರೆ, ಏನೋ ಏನೋ ಗೊತ್ತಿರೋದಿಲ್ಲ, ರುಚಿ ಮಾತ್ರ ಏನು ಬರುತ್ತೆ? ಅನುಭವಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ಅರ್ಥವಾಗದೇ ಹೋದರೂ ಕೂಡ ಪ್ರಯೋಜನ ಇದೆ. ಅರ್ಥವಾದ್ರಂತೂ ಭಾರಿ ಪ್ರಯೋಜನ ಇದೆ. ಇತಿ ನಂದಾದಯೋ ಗೋಪಾಹ ರಾಮಕೃಷ್ಣ ಕಥಾಮೂಲ ಕುರುವಂತಹ ರಮಮಾಣಸ್ಯ ನಾವಿಂದನ್ ಭವವೇದನಾಂ. ಅದನ್ನೇ ಭವಜನಿತ ದುಃಖಗಳ ಕಡೆಬಹುದು ಅಂತ ಹೇಳಿದರು. ಹರಿಕಥ ಶ್ರವಣ ಮನಕ ಆನಂದವೀಬುದು ಭವಜನಿತ ದುಃಖಗಳ ಕಡೆಬಹುದು ಎಂಬುದಕ್ಕೆ ಭವವೇದನಾಂ ನಾವಿಂದ ಭವವೇದನೆಯನ್ನವರು ಏನ್ ಅದೇ ಇದು ಕೃಷ್ಣ ಕಥಾ ಹರಿಕಥಾಮೃತ ಸಾರ. ಕೃಷ್ಣ ಕಥಾ ಹರಿಕಥ ಎರಡು ಒಂದೇ ಆಯ್ತಲ್ಲ. ಅಂದ್ರೆ ದೇವರ ಕಥೆ ಯಾವಾಗಲೂ ಮನುಷ್ಯನ ಮನಸ್ಸಿಗೆ ಕೊಡೋ ಶಾಂತಿ ಸಮಾಧಾನಗಳು ಅದ್ವಿತೀಯವಾದದ್ದು, ಇನ್ಕಂಪೇರಬಲ್ ಅಂತ. ಏವಂ ವಿಹಾರೈಹಿ ಕೌಮಾರೈಹಿ ಕೌಮಾರಂ ಜಹತರು ವ್ರಜೇ ನಿಲಾಯನೈಹಿ ಸೇತು ಬಂಧೈಹಿ ಮರ್ಕಟೋತ್ಪವನಾದಿಭಿಹಿ. ಏವಂ ವಿಹಾರೈಹಿ ಕೌಮಾರೈಹಿ ಕೌಮಾರಂ ಜಹತು ರಜೇ ನಿಲಾಯನೈಹಿ ಸೇತುಬಂಧೈಹಿ ಮರ್ಕಟ ಉತ್ಪವನಾದಿಭಿಹಿ. ಅವರೇನು ಮಾಡಿದರು ಆಮೇಲೆ ಈ ರೀತಿಯಾಗಿ ವಿಹಾರೈ ಕೌಮಾರೈಹಿ ವಿಹಾರೈಹಿ ಬಾಲಲೀಲೆಗಳ ಮೂಲಕವಾಗಿ ಅವರೇನು ಮಾಡಿದರು? ರಾಮಕೃಷ್ಣ ಇಬ್ಬರು ಕೂಡ ಬಲರಾಮ ಮತ್ತು ಕೃಷ್ಣರು ರಜೆ ಆ ಗೋಕುಲದಲ್ಲಿ ಕೌಮಾರಂ ಜಹತು ಈ ಕೌಮಾರಾವಸ್ಥೆಯನ್ನು ದಾಟಿದರು. ಕೌಮಾರಾವಸ್ಥೆಯನ್ನು ದಾಟಿಬಿಟ್ಟು ಸ್ವಲ್ಪ ದೊಡ್ಡವರಾಗ್ತಿದ್ದಾರೆ. ಈಗ ಅದನ್ನು ಹೇಳ್ತಾರೆ, ಬರೀತಾರೆ. ಕೌಮಾರೈಹಿ ಕುಮಾರಾವಸ್ಥಾ ಸಂಬಂಧಿಭಿ ವಿಹಾರೈಹಿ ಕ್ರೀಡಾಭಿ ಕೌಮಾರಂ ಬಾಲ್ಯವಯೋ ಜಹತು ಬಾಲ್ಯಂ ಸ್ಯಾತ್ ಪಂಚಮಾಬ್ದಾಂತಂ. ಗೊತ್ತಾಯ್ತಾ? 5 ವರ್ಷದವರೆಗೂ ಬಾಲಕ ಅಂತ ಕರೀತಾರೆ. ಆಮೇಲೆ ಪೌಗಂಡಂ ನವಮಾವಧಿ, 9ನೇ ವರ್ಷದವರೆಗೂ ಪೌಗಂಡ ವಯಸ್ಸು ಅಂತ ಕರೀತಾರೆ. ಪೌಗಂಡ ಅಂತ ಹೇಳಿದ್ರೆ 9 ವರ್ಷದವರೆಗೂ ಅಂತ ಪೌಗಂಡ ವಯಸ್ಸು. ಆಮೇಲೆ ಕೈಶೋರಂ ಷೋಡಶಾಬ್ದಾಂತಂ, ಈಗ 16ರವರೆಗೆ ಕಿಶೋರ ಅಂತ ಕರೀತಾರೆ. 16 ಆದ್ಮೇಲೆ ಯೌವನಂತೂ ತತಃಪರ, ಎಷ್ಟು ನೀಟಾಗಿ ಅದನ್ನು ಬಿಡಿಸ್ತಾರೆ. ನಮ್ಮ ಟೀನೇಜರ್ ಅಂದು ಬಿಡ್ತಾರೆ ಸಾಮಾನ್ಯವಾಗಿ, ಅಥವಾ ಬಾಯ್ ಎಂದು ಬಿಡ್ತಾರೆ. ಆ ರೀತಿಯಾಗಿ ಅದು ಒಂದು ಲಿಮಿಟ್ ಇದೆ. ಒಂದೊಂದು ಕರಿಬೇಕಾದ್ರೂ ಕೂಡ ಇನ್ಫೆಂಟ್ಸ್ ಡಿಸೀಸ್ ಅಂತ ಕರೆದ್ರೆ ಪಿಡಿಯಾಟ್ರಿಷನ್ ಇರ್ತಾರೆ. ಎಲ್ಲಿವರೆಗೂ ಅದು 60-70 ಕಾಲ ಕರೆಯೋದಿಲ್ಲ, 20-30 ಕರೆಯೋದಿಲ್ಲ. ಆ ವಯಸ್ಸು ದಾಟಿದ ತಕ್ಷಣ ದೊಡ್ಡವ್ರಿಗೆ, ಚಿಕ್ಕವ್ರದ್ದು ಬೇರೆ ದೊಡ್ಡವ್ರದ್ದು ಬೇರೆ. ಆ ರೀತಿಯಲ್ಲಿ ಕೌಮಾರಾವಸ್ಥೆ ಅಂದರೆ 5 ವರ್ಷದವರೆಗೂ ಮಾತ್ರ, 5 ವರ್ಷ ದಾಟಿದ್ರು ಅಂತ ಅರ್ಥ. ಇದೆ ಈ ರೀತಿ ಮಾಡ್ತಾ ಅದ್ರೆ 5 ವರ್ಷದೊಳಗೆ ಏನು ಮಾಡಿದ್ದಾನೆ ಕೃಷ್ಣ? ಈ ಶಕಟಾಸುರ ಭಂಜನ, ಅದೇ ರೀತಿ ಯಮರಾಜನ ಭಂಜನ, ಈ ಬಕಾಸುರವಧೆ ಮೊದಲಾದವುಗಳನ್ನ ಮಾಡಾಕ್ಬಿಟ್ಟಿದ್ದ. ಆದ್ರಿಂದಾನೇ ದೇವರಿಗೆ ವಯಸ್ಸಿನ ಪರಿಣಾಮ ಏನೂ ಇಲ್ಲ. ಬಾರಿ ಚಿಕ್ಕವನು ಅಂತನೂ ಶಕ್ತಿ ಲೋಪ ಇಲ್ಲ, ಬಾರಿ ವೃದ್ಧ ಅಂಥೇಳಿ ಶಕ್ತಿ ಹ್ರಾಸ ಇಲ್ಲ. ಯಾವುದು ದೇವರಿಗಿಲ್ಲ ಅಂಬ ನಿದರ್ಶನ. ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ, ಅದು ಅಣುಭಾಷ್ಯದಲ್ಲಿ ಆಚಾರ್ಯರ ಮಾತು. ಬ್ರಹ್ಮಸೂತ್ರ ಭಾಷ್ಯದ ಸಂಗ್ರಹ ಮಾಡ್ತಾ ಆಚಾರ್ಯ ಹೇಳ್ತಾರೆ, ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ. ಯಾವುದೇ ಸ್ಥಳ ಆಗಲಿ, ಯಾವುದೇ ಕಾಲ ಆಗಲಿ, ಪರಮಾತ್ಮ ಒಬ್ಬನೇ ಸರ್ವಸ್ವಾಮಿ ಹೊರತು, ಸರ್ವಶಕ್ತ ಹೊರತು ಅವನಿಗೆ ದೋಷ ಇಲ್ಲ, ಉಳಿದೋರ ಮಟ್ಟಕ್ಕೆ ಬರೋದಿಲ್ಲ. ಎರಡರ್ಥನೂ ತಿಳ್ಕೊಂಡಿರೋದು ಸ ಏಕ ಅಂತ ಹೇಳಿದ್ರಿಂದ ಎರಡರ್ಥಗಳು ವಿವಕ್ಷಿತ. ಇಲ್ಲಿ ಹಾಗಾಯ್ತು, ಲೋಕದೃಷ್ಟಿಯಲ್ಲಿ ಅವನ ಲೋಕದೃಷ್ಟಿಯಲ್ಲಿ ದೇವರಿಗೆ ಅಥಾಪ್ಯ ದಿಶ್ಯ ಪ್ರವೃದ್ಧಶ್ಚ ತದಸ್ಯ ವೃದ್ಧಿ ಅಪೇಕ್ಷ ಲೋಕಸ್ಯ ಹಿ ಮಂದ ದೃಷ್ಟಿಂ ಹೇಳಿದ್ದಾನೆ. ಈ ಬಾಲಸೂರ್ಯ ವೃದ್ಧ ಸೂರ್ಯ ಏನೋ ಕರೀತಾನೆ. ಸೂರ್ಯ ಚೇಂಜ್ ಆಗ್ತಾನ? ನಮ್ಮ ಕಣ್ಣಿಗೆ ಕಾಣೋದೆಷ್ಟೋ ಅಷ್ಟೇ. ಸೂರ್ಯ ಆಗ ಹುಟ್ಟಿದಾಗಲೂ ಅಷ್ಟೇ ಟೆಂಪರೇಚರ್ ಇರುತ್ತೆ, ಮುಳುಗ ಅಷ್ಟೇ ಟೆಂಪರೇಚರ್ ಇರುತ್ತೆ. ಬೆಳಿಗ್ಗೆ ಇನ್ನು ಕಾಮ ಬಾಲಸೂರ್ಯ ಸುಡೋದಿಲ್ಲ, ಮುಳುಗ ಸೂರ್ಯ ತಣ್ಣಗಾಗಿ ಏನಾಗಿಲ್ಲ. ನಮಗೆ ಪರಿಣಾಮ ಆಗ್ತಿದೆಯಾ ಹೊರತು ಸೂರ್ಯನ ಟೆಂಪರೇಚರ್ ಯಾವಾಗ ಹೇಗಿರುತ್ತೆ? ಕ್ಷಣಕ್ಕೊಮ್ಮೆ ದಿವಸಕ್ಕೆ ಇಷ್ಟರ ಬೇರೆ ಯಾರ ಗತಿ ಏನಾಗ್ಬಿಡುತ್ತೆ? ಬೇರೆ ಆಗೋದಿಲ್ಲ ನಮಗಾಗ ಅನಿಸುತ್ತೆ. ಸೊ ದೇವರ ಲೀಲೆಗಳೆಲ್ಲ ಪೂರ್ಣವಾದದ್ದು. ನಮಗೆ ಮಾತ್ರ ಕೃಷ್ಣ ಚಿಕ್ಕವನು ಬೆಳೆದ ಅಂತ ಅನಿಸುತ್ತೆ. ದೇವರಿಗೆ ಸೂರ್ಯನಿಗಾಗಿ ಬೆಳವಣಿಗೆ ಇಲ್ಲೋ, ಮಂಡಲ ಬೆಳೆಯುತ್ತೆ ಏನಾದ್ರು ಕೂಡ, ಅದೇ ರೀತಿ ದೇವರಿಗೆ ಬೆಳವಣಿಗೆ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಹೇಳಿದ ಮಾತು ಅಪೇಕ್ಷಾ ಲೋಕಸ್ಸಿಗೆ ಮಂದ ದೃಷ್ಟಿ, ಲೋಕದ ಮಂದ ದೃಷ್ಟಿಯಿಂದ ಹೇಳಿದ ಮಾತುಗಳು. ಕೌಮಾರೈಹಿ ಕೌಮಾರಂ ಜಹತುರ್ವನೆ ಜ್ಞಾಪಕ ಇರಬೇಕು. ಬಾಲ್ಯಂ ಸ್ಯಾತ್ ಪಂಚಮಾಬ್ದಾಂತಂ, ಕೋಗಂಡಂ ನವಮಾವಧಿ, ಕೈಶೋರಂ ಷೋಡಶಾಬ್ದಾಂತಂ, ಯವನಂತು ತತಃಪರಂ. ಬರೀ ನಮ್ಮಲ್ಲಿ ಶಾಸ್ತ್ರದ ವೈಶಿಷ್ಟ್ಯ ಆದರೆ ಸುಮ್ಮನೆ ವಾಕ್ಯಗಳು ಹೇಳೋದಿಲ್ಲ. ಇದು ಉತ್ಪಲಮಾಲ, ಒಂದು ಕೋಶ. ಉತ್ಪಲಮಾಲ ಅನ್ನೋ ಕೋಶದಲ್ಲಿ ಅರ್ಥ ಬಂದಿದೆ, ಆದ್ದರಿಂದ ಸರಿಯಾಗಿ ಅರ್ಥ ಇದೆ. ನಿಲಾಯನೈಹಿ, ಏನೇನೋ ಎಲ್ಲ ಕೂಡ ಅಂತ ಪ್ರಶ್ನೆ. ಈಗ ಏನೇನು ಲೀಲೆ ಮಾಡಿದ್ರು ಚಿಕ್ಕ ಮಕ್ಕಳ ಲೀಲೆಗಳು ಅಂದರೆ ನಿಲಾಯನೈಹಿ ಬಚ್ಚಿಟ್ಟುಕೊಳ್ಳಾಟ, ಗೊತ್ತಾಯ್ತಾ, ನಿಲಾಯನ ಬಚ್ಚಿಟ್ಟು ಹುಡುಕು ಅಂತ ಹೇಳೋದು, ಅದೊಂದು ರೀತಿ. ಆಮೇಲೆ ಸೇತು ಬಂಧೈಹಿ, ಸೇತುವೆ ಮಳೆ ನೀರಿನಿಂದ ಸೇತುವೆ ಕಟ್ಟಿಬಿಟ್ಟು ರೋಡ್ರೆ ಗಲಾಟೆ ಎಬ್ಸೋದು. ಆಮೇಲೆ ಮರ್ಕಟೋತ್ಪ್ಲವನ, ಕೋತಿ ಅಂತ ಹಾರಾಡೋದು, ಮರ್ಕಟ ಉತ್ಪ್ಲವನ, ಕೋತಿಗಳು ಮರಕೋತಿ ಆಟ ಅಂತ ಇತ್ಯಾದಿ ಆಡ್ತಾರಲ್ಲ, ಆ ರೀತಿ ಆಡೋದು. ಇವನ್ನೆಲ್ಲ ಕೂಡ ಮಾಡ್ತಾ ಕಳೆದ್ರು. ಅಂದರೆ ಇದರಲ್ಲಿ ದೊಡ್ಡವ್ರು ಮಾಡಿದ ಅಸಹ್ಯ ಕಾಣುತ್ತೆ, ಚಿಕ್ಕ ಆಲಿ ಬಾಲ್ಯಗಳು ಏನು ಕಾಣುತ್ತದ, ಭಾರಿ ಖುಷಿ ಕೊಡೋದು. ಅದನ್ನು ಹೇಳಿದ ಕೌಮಾರಂ ಬಾಲ್ಯ ನಿಲಾಯನೈಹಿ ಕುತ್ರಚಿತ್ ನಿಲೀನಸ್ಯ ಏಕಸ್ಯ ಅನ್ನೇನ ಅನ್ವೇಷಣ ರೂಪೈಹಿ ಸೇತುಬಂಧೈಹಿ. ರಾಮಾಯಣ ನಾಟಕ ಆಡ್ತಿದ್ರಂಥವ್ರು, ರಘುರಾಮ ವೇಷಧರ ಕೃಷ್ಣಾದೇಶಾನುಸಾರೇಣ ವಾನರವೇಷೈಹಿ ಅನ್ಯೈಹಿ ಕುತಸ್ತಿನ್ ನಿಸ್ತರಂತ್ಯ ಉಪಸರಿತ ಮುಚ್ಚಯ ಶಿಲಾಶಕಲೈಹಿ ನಿರೋಧನಾದಿ ರೂಪೈಹಿ. ಎಕ್ಸ್ಪ್ಲೇನ್ ಮಾಡ್ತಾರ ಸೇತುಬಂಧ ಅಂದ್ರೇನು. ರಾಮದೇವ ರಾಮಾಯಣ ಮೊದಲೇ ನಡೆದಿದ್ದ ಕಥೆ ತಾನೇ ಇದು. ಕೃಷ್ಣ ಏನ್ ಮಾಡಿದ, ನಾನೇ ರಾಮ ಅಂತ ಹೇಳ್ತಿದ್ದ, ನಿಜವಾಗ್ಲೂ ತಾನೇ ರಾಮ ಹೋಗ್ತಾನೆ, ನಾನೇ ರಾಮ ಅಂತ ಹೇಳೋದು. ನೀವೆಲ್ಲ ನನ್ನ ಸೈನಿಕರು, ನೀವೆಲ್ಲ ಕೂಡ ಕಪ್ಪಿಗಳು, ಎಲ್ಲ ಕಟ್ಟ್ರಿ ಸೇತುವೆ ಅಂತ ಹೇಳಿ ಕಟ್ಟಿಸ್ತಿದ್ದಂತೆ. ನದಿ ತೀರಕ್ಕೆ ಹೋಗೋದು ಗಡ್ಡೆಯಿಂದ ಕಟ್ಟೋದು. ಈ ಸ್ವಾರಸ್ಯ ಅಂದ್ರೆ ಯಾರೋ ಕೃಷ್ಣನ ಪಾಠ ಮಾಡೋದಿಲ್ಲ, ಸ್ವತಃ ರಾಮನೇ ರಾಮನ ಪಾಠ ಮಾಡ್ತಾನೆ, ಕೃಷ್ಣನೇ ರಾಮನ ಪಾಠ ಮಾಡ್ತಾನೆ ಎಂಬುದು ಮಹತ್ವ. ಅಂದ್ರೆ ಈ ರೀತಿ ಇನ್ನೊಂದು ವಿಷಯ ಏನು, ಈ ರೀತಿ ಆಟಪಾಠಗಳೆಲ್ಲ ಪುರಾಣ ಕಥೆಗಳನ್ನು ಕೇಳಿ ಅನುಕರಣೆ ಮಾಡೋದು ಮನುಷ್ಯನ ಸ್ವಭಾವ, ಗೊತ್ತಾಯ್ತಾ. ಸ್ವತಃ ಕೃಷ್ಣನೇ ಆ ರೀತಿ ಮಾಡಿ ತೋರಿಸಿರೋದ್ರಿಂದ ಅದು ಮಾಡೋದು ಯಾತಕ್ಕೆ ಕಾರಣ ಆಗಬೇಕದು, ದೇವರ ಸ್ಮರಣೆಗೆ ಕಥೆಗೆ ಕಾರಣ. ವಿಜುವಲ್ ಎಫೆಕ್ಟ್ ಯಾವಾಗಲೂ ಜಾಸ್ತಿ, ಅದು ವಿಜುವಲ್ ಎಫೆಕ್ಟ್ ಜಾಸ್ತಿ ಆದ್ದರಿಂದ ನಾಟಕಾದಿಗಳು ಯಾತಕ್ಕೆ ಬಂದವು. ಮನುಷ್ಯರಿಗೆ ಕೆಲವರು ಕೇಳಿದ್ರೆ ಅರ್ಥ ಆಗೋ ಸ್ಥಿತಿ ಭಾಳ ಜನಕ್ಕೆ ಇರೋದಿಲ್ಲ, ನೋಡಿದ್ರೆ ಅರ್ಥ ಆಗುತ್ತೆ. ಆದ್ದರಿಂದ ಅದು ಅಭಿನಯ ಮಾಡಿ ತೋರಿಸಿದಾಗ ದೇವರು ಮಹಿಮೆ ಮನಸ್ಸಿನ ಅನುಸಂಧಾನ ಬರಲಿ ಅಂತ ಮಾಡಿದ್ದೇವೆ. ಅಲ್ಲ ಬರ್ತಾ ಬರ ದಾರಿ ತಪ್ಪಿವೆ. ಮರ್ಕಟೋತ್ಪಲವರಾದಿಭಿ ವಾನರವತ್ ಸಾಗರ ತರಣ ಅನುಕರಣಾದಿ ರೂಪ ಉಡ್ಡೀಯನೈಹಿ. ಮರ್ಕಟೋತ್ಪಲವರ ಕಪಿಗಳಂತೆ ಹಾರೋದು, ಸಮುದ್ರ ಇದೆ ಆಡ್ತೀರಿ ಜೋರಾಗಿ ಹಾರೋದು, ಆ ರೀತಿ ಮಾಡ್ತಿದ್ರು. ಆದಿಪದೇನ ನೃಸಿಂಹಾದಿ ಸ್ವಾವತಾರಾಂತರ ಕ್ರೀಡಾಗ್ರಾಹ್ಯ. ಇದು ಆದಿಪದ ಬಂತಲ್ಲ ಉತ್ಪವನಾದಿವೆ ಅಂತೇಳಿ, ನರಸಿಂಹ ನಾಟಕ ಆಡೋದು, ನಾನು ನರಸಿಂಹ ಈಗ ನೋಡಿ ಸಿಡಿಬಿಡ್ತೇನೆ ಅಂತ ಹೇಳಿಬಿಟ್ಟು ನಾಟಕ ಮಾಡಿ ತೋರಿಸೋದು. ಇದು ತಮಾಷೆ ಅಂದ್ರೆ ಆಕ್ಚುಲಿ ತಾನೇ ಮಾಡೋದ್ರಿಂದ ಏನಾಗ ಎಂತ ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು, 100% ಕ್ರಿಯೇಟ್ ಆಗ್ತಿತ್ತು. ಆ ರೀತಿ ಮಾಡಿ ತೋರಿಸಿದ. ಇದು ಶ್ರೀಮದ್ ಭಾಗವತೆ ದಶಮಸ್ಕಂಧೆ ದ್ವಾದಶೋಧ್ಯಾಯ. ಹೌದು ನಿಜ. ಆದ್ರೆ ರಾಮನಲ್ಲಿ ಏನಿದೆ, ಬಲರಾಮನಲ್ಲಿ ಶುಕ್ಲಕೇಶ ಆವೇಶ ಇದೆ, ಆ ದೃಷ್ಟಿಯಿಂದ ಹೇಳ್ತಾರೆ ಮಾತ್ರ, ಇಲ್ಲವರು ಹೇಳ್ತಿರಲಿಲ್ಲ. ಅದು ಸ್ಪೆಷಲ್ ಆಗಿ ಕೊಡ್ತಾರೆ. ಲಕ್ಷ್ಮಣನ ಸಂಕರ್ಷಣನ ಆವೇಶ ಇತ್ತು, ಭಗವಂತನ ಆವೇಶ ಇತ್ತು, ಪ್ರಾಶಸ್ತ್ಯ ಕೊಟ್ಟು. ಆದ್ರೆ ಇಲ್ಲಿ ಸ್ವಲ್ಪ ವಿಶೇಷ ಆವೇಶ ಇದ್ದಿದ್ರಿಂದ ಹೇಳ್ತಾ ಬರ್ತಾರೆ. ಬಾಲ್ಯದ ಕಾಲ ಹೆಚ್ಚಿತ್ತು, ಮುಂದೆ ಬರ್ತಾ ಬರ್ತಾ ಅಷ್ಟು ಮಾಡೋದಿಲ್ಲ, ಕೃಷ್ಣನ ಕಥೆ ಅಷ್ಟೇ ಹೇಳಿಬಿಡ್ತಾರೆ. ಆವೇಶ ಜಾಸ್ತಿ ಇದ್ದಾಗ ಈಕ್ವಲೆಂಟ್ ಒಬ್ಬ ಟ್ರೀಟ್ ಮಾಡ್ತಾರೆ, ಆವೇಶ ಕಡಿಮೆ ಆದಾಗ ಏನ್ ಮಾಡಿಬಿಡ್ತಾರೆ, ಬಿಡ್ತಾರೆ. ಅದಕ್ಕೆ ದಶಾವತಾರದಲ್ಲಿ ಕೆಲವು ಕೃತಿ ಏನ್ ಮಾಡ್ತಾರೆ, ಪುರಾಣಗಳಲ್ಲೂ ಕೂಡ ಬಲರಾಮನ ಸೇರಿಸಿಬಿಡ್ತಾರೆ. ಇವ್ರು ಯಾರೋ ಸೇರಿಸ್ತಾರ ವಿಚಾರ ಬೇರೆ, ಪುರಾಣಗಳು ಹೇಳಬೇಕಾದ್ರೂ ಕೂಡ ಹರಿಕಥಾಮೃತಸಾರದ ಹೇಳ್ತಾರೆ. ಧೇನುಕಾಸುರ ಮಥನ, ಧೇನುಕಾಸುರಕ್ಕೆ ಹೊಂದಿದ್ದು ಯಾರು ಮುಂದೆ ಬರುತ್ತೆ, ಬಲರಾಮಕ್ಕೆ ಹೊಂದಿದ್ದು ಕೃಷ್ಣನ ದಶಾವತಾರ ಹೇಳ್ತಾ ಧೇನುಕಾಸುರ ಮಥನ ಅಂದ್ಬಿಡ್ತಾರೆ. ಯಾತಕ್ಕೆ ಅಲ್ಲಿ ಶುಕ್ಲಕೇಶಾವೇ, ಶುಕ್ಲಕೇಶ ಕೃಷ್ಣೇಶ ಒಂದೇನೆ, ಆ ಅರ್ಥದಲ್ಲಿ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಬಲರಾಮದೇ ವಿಶೇಷಾವೇಶ ಅಂತ ಹೇಳ್ತಾರೆ. ಬಾಲ್ಯ ಸಂವಾದೇಶ ವಿಶೇಷಾವೇಶನೋ ಹರಿ, ಆವೇಶಗಳಲ್ಲೂ ತಾರತಮ್ಯ. ಸಾಮಾನ್ಯ ಆವೇಶ ಬೇರೆ, ವಿಶೇಷಾವೇಶ ಬೇರೆ. ಹೆಚ್ಚು ಹಾಲು ಹಾಕಿಬಿಟ್ರೆ ಭಾರಿಯ, ಸ್ವಲ್ಪ ಹಾಕಿದರೆ ಕಡಿಮೆ ಹಾಕಿದ್ದಾರೆ. ಆವೇಶ ಇದೆ ಸ್ವಲ್ಪ, ಆ ಅರ್ಥದಲ್ಲಿ ಅರ್ಥವಾದ ಮಾತು, ಅರ್ಥವತ್ತಾದ ಮಾತು ಬಲರಾಮನ ಮತ್ತೆ ಮತ್ತೆ ಸೇರಿಸೋದಕ್ಕೆ ಕಾರಣ ಇದೆ. ಆದರೂ ಎಚ್ಚರಿಕೆ ಕೊಡ್ತಾರೆ, ಈ ಲೀಲೆ ಮಾಡಿದ್ದೆಲ್ಲ ಯಾರಿಲ್ಲಿ, ಭೂತಾರಾಮ ನಿರ್ಜಿತಾರಹ ಶಕಟಾಸುರ ಭಂಜನ ತೃಣಾವರ್ತ ದೃಣೀಕರ್ತ ಯಮನ ಅರ್ಜುನ ಭಂಜನ ಮಾಡಿದ್ದೆಲ್ಲ ಯಾರಿದನ, ಕೃಷ್ಣನೇ ಮಾಡಿರೋದು. ಅರ್ಥ ಎತ್ತ ಆಯ್ತಾ, ಕೃಷ್ಣನೇ ಮಾಡ್ತಿರೋದ್ರಿಂದ ಅದು ಸಾಕ್ಷಾತ್ ಅವತಾರ. ಬಲರಾಮ ಸಾಕ್ಷಾತ್ ಅವತಾರ ಅಲ್ಲ, ಏನಿದೆ ಇಲ್ಲಿ ಆವೇಶ. ಈ ವಿವೇಕ ಅರ್ಥ ಮಾಡಿಕೊಂಡ್ರೆ ಸರಿ. ಎಲ್ಲಾದರೂ ಕೂಡ ಬಲರಾಮನ ಸಾಕ್ಷಾತ್ ಅವತಾರ ಅಂತ ವಾದ ಮಾಡಲಿಕ್ಕೆ ಹೊರಟ್ರೆ ಈ ಕಥೆಯಲ್ಲಿ ತೋರಿಸಿ ಆಗಿದ್ದು ಎಷ್ಟು ಸಾಕ್ಷಾತ್ ಕೆಲಸ ಮಾಡಿರೋದು ಎಷ್ಟಿದೆ ತೋರಿಸಿ, ಇಲ್ಲ ಅಲ್ಲೊಂದಿಲ್ಲೊಂದು ಮಾಡಿರೋದು ಹೊರತು ಥ್ರೋಔಟ್ ಅಲ್ಲ, ಥ್ರೋಔಟ್ ಮಾಡ್ತದ ಕೃಷ್ಣನೇ. ಆದ್ದರಿಂದ ಆತ ಸಾಕ್ಷಾತ್ ರೂಪ ಅಂತ ಅರ್ಥ. ಇದು ಯಾಕೋಸ್ಕರ ಬಿಡಿ, ಇಲ್ಲೇ ಬರುತ್ತಲ್ಲ, ಬಂದ ಅಲ್ಲಗಿಲ್ಲ ಬೇಡ, ಈಗ ಬರುತ್ತೆ, ಬಂದೆ ಈಗ ಬೇಡ, ಈಗ ಬರುತ್ತೆ ಅಂತ ಹೇಳಿದ್ರು ಅತ್ಯದೇ ಬರುತ್ತಲ್ಲ, ಇಷ್ಟಲ್ಲೇ ಬರುತ್ತೆ, ನಾಡಾಡದಲ್ಲೇ ಬರುತ್ತೆ, ಅವಸರ ಬೇಡ. ಸಂಕರ್ಷಣ ಬಂದಿಲ್ಲ ಅಲ್ಲಿ, ಸಂಕರ್ಷಣ ಭವ ಹೇ ಪವಮಾನ, ಸಂಕರ್ಷಣ ಭವ ಭಯಾರಣ್ಯ ದಹನ ಅಲ್ಲಿರೋದು. ಸಂಕರ್ಷಣ ಅಂತ ಭವ ಬಿಟ್ಬಿಡ್ತಾರೆ, ಬೈದಿತಾ ಬಿಡ್ತದೆ. ಓದು ಹೇಗೆ ಹೇಳ್ತಾರೆ, ಪ್ರಹ್ಲಾದ ನಾಪಿತ ಮಾಡ್ದ ಮಾಡಿಬಿಡ್ತಾರೆ. ಸಂಕರ್ಷಣ ಪವಮಾನ ಜಗದ ಪ್ರಾಣ ಸಂಕರ್ಷಣ ಆಮೇಲೆ ಮುಂದೆ ಹೇಳ್ಬಿಡ್ತಾರೆ ತಪ್ಪಾಯ್ಬಿಡ ಸಂಕರ್ಷಣ ಸಂಕರ್ಷಣ ಭವ ವಾಯುದೇವರು ಯಾವ ರೂಪದ ಮಕ್ಕಳು ಸಂಕರ್ಷಣಾಶ್ಚಾಪಿ ಜಯಾತನೋಜಃ ಬಭೂವ ಸಾಕ್ಷಾತ್ ಬಲಸಂವೇದಾತ್ಮ ಸಂಕರ್ಷಣ ರೂಪದ ನಾರಾಯಣ ಜಯಾರೂಪದ ಮಹಾಲಕ್ಷ್ಮಿಯ ಮಗನಾಗಿ ಹುಟ್ಟಿದ್ದಕ್ಕೆ ಸಂಕರ್ಷಣ ಭವ ಅಂತಿರೋದಲ್ಲಿ ಇವರು ಸಂಕರ್ಷಣ ಕಟ್ ಮಾಡಿಬಿಟ್ರೆ ಅಪಾರ್ಥ ಆಗುತ್ತೆ ನಿಮ್ಮ ಪ್ರಶ್ನೆಗೆ ಅದೇ ಕಾರಣ ಸಂಕರ್ಷಣ ಅಲ್ಲ ಸಂಕರ್ಷಣ ಭವ ಭಯಾರಣ್ಯ ದಹನ ಅಲ್ಲಿಗೆ ಅನ್ವಯ ಮಾಡಬೇಕು ಆದಿಪದೇನ ನೃಸಿಂಹಾದಿ ಸಾವತಾರಾಂತರ ಕ್ರೀಡಾಗ್ರಾಹ್ಯ ಅಂತ ಹೇಳಿದರು ಇದು ಶ್ರೀಮದ್ಭಾಗವತೆ ಮುಂದೆ ಶ್ರೀ ಶುಕ ಉವಾಚ ತತಶ್ಚ ಪೌಗಂಡ ವಯಸ್ಸಿತೋ ರಜೇ ಬಹೂವತು ಪಶುಪಾಲ ಸಮ್ಮತೌ ಗಾಶ್ಚಾರಯಂತೌ ಸಖಿಭಿ ಸಮಂ ಪದೈಹಿ ವೃಂದಾವನಂ ಪುಣ್ಯಮತೀವ ಚಕ್ರತುಃ ಈಗ ಪೌಗಂಡ ವಯಸ್ಸಿಗೆ ಬಂದರು 9ರವರೆಗೂ ಪೌಗಂಡ ಅಂತ ಕರೆದ್ರಲ್ಲ ಮತ್ತೆ ಬರಬೇಕಾದ ಕಾರಣ ಇದೆ ಹಿಂದೆ ಹೇಳಿದ್ರಿಂದ ಅಂಡರ್ಸ್ಟುಂಡ್ ಈಗ ತತಶ್ಚ ಪೌಗಂಡ ವಯಸ್ಥಿತೋ 5 ವರ್ಷ ದಾಟಿದರು ವ್ರಜೆ ಆ ವ್ರಜದಲ್ಲಿ ತೌ ಪಶುಪಾಲ ಸಮ್ಮತೌ ಬಹುಬತು ಈ ಸೀನಿಯರ್ ಆಗಿಬಿಟ್ರಿ ಈಗ ಇಷ್ಟು ದಿವಸ ವತ್ಸಪಾಲಕರಾಗಿದ್ದರು ಏನಾದ್ರೆ ಗೋಪಾಲಕರಾದ್ರಿ ಈಗ 5 ವರ್ಷಕ್ಕೆ ಗೋಪಾಲಕರ ಪ್ರಮೋಷನ್ ಸಿಕ್ಕಾಗಾಯ್ತು ಗಾಶ್ಚಾರಯಂತೌ ಸಖಿವಿ ಸಮಂ ದೊಡ್ಡ ದೊಡ್ಡ ಆಕಳುಗಳು ಹೊಡ್ಕೊಂಡು ಹೊರಟ್ರಿ ಈಗ ಸಖಿವಿ ಸಮಂ ಪದೈಹಿ ವೃಂದಾವನಂ ಪುಣ್ಯಮತೀವ ಚಕ್ರತು ತಮ್ಮ ಪಾದದ ಹೆಜ್ಜೆಗಳಿಂದ ಏನ್ ಮಾಡಿದ್ರು ವೃಂದಾವನವನ್ನ ಭಾರಿ ಪಾವನ ಮಾಡಿಬಿಟ್ರು ವೃಂದಾವನ ಪಾವನ ಕ್ಷೇತ್ರ ಕೃಷ್ಣ ಓಡಾಡಿದ್ರಿಂದ ಏನಾಯ್ತಾಗ ಪರಮ ಪಾವನ ಆಗೋಯ್ತು ವೃಂದಾವನಂ ಪುಣ್ಯಮತೀವ ಚಕ್ರು ಪವಿತ್ರಂ ಪಾದಕ ಕ್ಷೇತ್ರಂ ಹೇಗೋ ಆಚಾರ್ಯರು ಓಡಾಡಿದ್ರಿಂದಾಗಿ ಜೀವೋತ್ತಮರ ಓಡಾಟದಿಂದ ಪಾದಕ ಕ್ಷೇತ್ರ ಏನಾಯ್ತು ಅತ್ಯಂತ ಪಾವನವಾಯ್ತು ಇದು ಕೃಷ್ಣ ಓಡಾಡ್ತಿರೋದ್ ಏನಾಯ್ತು ಈಗ ಪಾವನವಾಯ್ತು ಪುಣ್ಯೈಹಿ ವೃಂದಾವನಂ ಪುಣ್ಯಮತೀವ ಚಕ್ರತು ಅತ್ಯಂತ ಪುಣ್ಯಕರವನ್ನಾಗಿ ಮಾಡಿದರು ಇವತ್ತು ವೃಂದಾವನಕ್ಕೆ ಹೋದಾಗ ಯಾವ್ಯಾವ ದೃಶ್ಯ ನೋಡ್ತೀವಿ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ಕೃಷ್ಣ ಓಡಾಡಿದ ಜಾಗ ಅದು ಬಹಳ ಮುಖ್ಯ ಕೃಷ್ಣ ಓಡಾಡಿದ ಜಾಗ ಅಂದಮೇಲೆ ಎಂಥ ಜಾಗ ಅದು ಪರಮ ಪಾವನವಾದ ಜಾಗ ಉತ್ತರ ಭಾರತದ ಯಾತ್ರಾ ಸ್ಥಳಗಳಲ್ಲಿ ಬಹಳಷ್ಟು ಕಡೆಗೆ ದಕ್ಷಿಣ ಭಾರತದಲ್ಲಿದ್ದಾಗೆ ದೊಡ್ಡ ದೊಡ್ಡ ಗುಡಿಗಳವೆಲ್ಲ ಏನೂ ಇಲ್ಲ ಭಾರಿ ದೊಡ್ಡ ಗುಡಿಗಳು ಅಂತ ಸಿಗೋದೇ ಇಲ್ಲ ಅಕಸ್ಮಾತ್ ಸಿಕ್ಕರೆ ಇತ್ತೀಚಿನ ಅಷ್ಟೆ ಇತ್ತೀಚಿಗೆ ಕಟ್ಸಿದ್ರೆ ಹಳೆಯವ್ಯಾವೂ ಇಲ್ಲ ಅಲ್ಲಿರೋದೆಲ್ಲ ಏನದು ಕ್ಷೇತ್ರ ಮಹಾತ್ಮ್ಯ ಇಲ್ಲಿ ನಡೆದ ಜಾಗ ಇದು ದ್ವಾರಕಕ್ಕೆ ಹೋದ್ರೆ ಕೃಷ್ಣ ಎಷ್ಟೆಷ್ಟು ಕಾರ್ಯಗಳು ಮಾಡಿದ ಜಾಗ ಗೊತ್ತಾ ಅದು ನೋಡಿ ಏನ್ ಕಾಣಿಸುತ್ತೆ ನಿಮಗೆ ಒಂದು ದೇವಸ್ಥಾನ ಅಷ್ಟೇ ಕಾಣೋದು ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಕ್ಷೇತ್ರ ಅಂತ ಅದಕ್ಕೆ ಕರೆಯೋದು ಕ್ಷೇತ್ರ ಒಳ್ಳೆ ಲ್ಯಾಂಡ್ ಪರ್ಚೇಸ್ ಮಾಡ್ತಾನೆ ಏನಿರೋ ಸುಮ್ಮನೆ ಇರುತ್ತೆ ಅಷ್ಟೇ ಚಿನ್ನದ ಭೂಮಿ ಅಂತ ಕರೀತಾರೆ ಕೊಂಡು ಬಿಡ್ತಾನೆ ಯಾವಾಗ ಚಿನ್ನದ ಭೂಮಿ ಆಗೋದದು ಅಲ್ಲಿ ಬೀಜ ಬಿತ್ತಿದ್ರೆ ಹೇಗೆ ಬೆಳೆಯುತ್ತೆ ನೋಡ್ಕೊಂಡ ಮೇಲೆ ಗೊತ್ತಾಗುತ್ತೆ ಓ ಎಂಥ ಕ್ವಾಲಿಟಿ ಅಂತ ನೋಡೋರಿಗೆ ಸುಮ್ಮನೆ ನೋಡಿ ಇದ್ಯಾಕೆ ಬರೀದು ಕೊಟ್ಟಿದ್ದಾನೆ ಎಷ್ಟು ಬಂಗಾರ ತಗೋಬೋದು ಸಾಕಟ್ಟು ಅನ್ಕೊಂಡ್ಬಿಡ್ತಾನೆ ಅಂತ ಬಂಗಾರ ಎಷ್ಟು ಬೇಕಾದ್ರೆ ತಗೋಬಹುದು ಅಷ್ಟು ಬೆಳೆಯುತ್ತಿದ್ರೊಳಗೆ ಅರ್ಥ ಆಯ್ತಾ ಬಂಗಾರದಲ್ಲಿ ಯಾವುದು ಬೆಳೆಯೋದಿಲ್ಲ ಮತ್ತೆ ಭೂಮಿಯಲ್ಲಿ ಬೆಳೆಯುತ್ತೆ ಸೊ ಬಂಗಾರಕ್ಕಿಂತ ಯಾವ ಶ್ರೇಷ್ಠ ಆಯ್ತಾಗ ಭೂಮಿ ಅದಕ್ಕೆ ಕ್ಷೇತ್ರ ಅಂದ್ರಾಗೆ ಅಲ್ಲಿ ಹೇಗೆ ಬಂಗಾರದ ಬೆಳೆಯಕ್ಕೆ ಸಾಧ್ಯ ಪುಣ್ಯ ಬೆಳೆಯಲಿಕ್ಕೆ ಸಾಧ್ಯ ಕ್ಷೇತ್ರಗಳಿಗೆ ಹೋದಾಗ ಏನಾಗುತ್ತೆ ಅಲ್ಲಿ ಒಳ್ಳೆ ಪುಣ್ಯ ಸಂಪಾದನೆ ಆಗೋದ್ರಿಂದ ಕ್ಷೇತ್ರ ಅಂತ ಕರೀತಾರೆ ಕೃಷ್ಣ ಮಾಡಿ ಓಡಾಡಿದ ಜಾಗ ಎಂಬ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಅದರ ಮಹತ್ವ ಭಾರಿ ಸ್ಪಷ್ಟ ತನ್ಮಾಧವೋ ವೇಣು ಮುದೀರ ಎನ್ವೃತೋ ಗೋಪೈರ್ಗೃಣಧ್ವಿ ಸ್ವಯಶೋಫಲಾನ್ವಿತ ಪಶೂನ್ ಪುರಸ್ಕೃತ್ಯ ಪಶವ್ಯಮಾಭಿಷತ್ ವಿಹರ್ತು ಕಾಮಃ ಕುಸುಮಾಕರಂ ವನಂ ತತ್ ಮಾಧವ ವೇಣು ಮುದೀರಯನ್ ವೃತ ಗೋಪೈ ಗೃಣಧ್ವಿ ಸ್ವಯಶಃ ಬಲಾನ್ವಿತ ಪಶೂನ್ ಪುರಸ್ಕೃತ್ಯ ಪಶವ್ಯಂ ಆವಿಶತ್ ವಿಹರ್ತು ಕಾಮಃ ಕುಸುಮಾಕರಂ ವನಂ ತತ್ ಮಾಧವ ವೇಣು ಮುದೀರಯನ್ ವೃತ ಆ ಮಾಧವ ಏನ್ ಮಾಡಿದ ಕೃಷ್ಣ ವೇಣುಗಾನ ಶುರು ಮಾಡಿದ ವೇಣುಗಾನವನ್ನು ಮಾಡ್ತಾ ಗೋಪೈರ್ ವೃತ ಎಲ್ಲ ಕೃಷ್ಣ ಊದಕ್ಕೆ ಶುರು ಮಾಡಿದ ತಕ್ಷಣ ಏನ್ ಮಾಡ್ತಿದ್ರು ಎಲ್ಲ ಸುತ್ತ ಸೇರ್ಕೊಂಡ್ಬಿಡ್ತು ಗೃಣಧ್ವಿಹಿ ಸ್ತೋತ್ರ ಮಾಡ್ತಿದ್ರು ಸ್ವಯಶೋ ಬಲಾನ್ವಿತ ಭಾರಿ ಆಶ್ಚರ್ಯವಾಗ್ತಿತ್ತು ಅವರಿಗೆ ಎಷ್ಟೆಲ್ಲ ಮಹಿಮೆಗಳನ್ನು ತೋರಿಸ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ ಏನ್ ಮಾಡ್ತಿದ್ದಾನೆ ವೇಣುಗಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಆಶ್ಚರ್ಯನೇ ಆಶ್ಚರ್ಯ ಕೃಷ್ಣ ಆಲ್ ರೌಂಡರ್ ಅಂತ ಅರ್ಥ ಆಗ್ತಾ ಇದೆ ಅದಕ್ಕೆ ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ಎಲ್ಲ ಗುಣಗಳಿಂದ ಪೂರ್ಣ ಇಲ್ಲಿ ಕೃಷ್ಣ ಸಂಗೀತ ಶಾಸ್ತ್ರವನ್ನು ತೋರಿಸಿದ ಮಧ್ವಾಚಾರ್ಯ ಸಂಗೀತವನ್ನು ತೋರಿಸಿದ ಅರ್ಥ ಆಯ್ತಾ ಅದ್ರ ಎಲ್ಲ ಕೂಡ ಏನಾಗುತ್ತೆ ಬಿಂಬ ಪ್ರತಿಬಿಂಬವ ಸ್ಪಷ್ಟ ಕಾಣುತ್ತೆ ಆಚಾರ್ಯ ಪ್ರಾರ್ಥನೆ ಮಾಡಿದಾಗ ಆಚಾರ್ಯ ಸಹ ಹಾಡನ್ನು ಹೇಳಿದಾಗ ಏನಾಯ್ತಾಗ ಇಡೀ ಜಗತ್ ಪರಮಾಶ್ಚರ್ಯ ಪಟ್ಟುಬಿಡ್ತು ಅಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲದ ವಿದ್ಯೆಗಳೇ ಇಲ್ಲ ಅದೇ ರೀತಿ ಕೃಷ್ಣ ಏನ್ ಮಾಡ್ದೆ ಈಗ ಆ ಕಡೆ ಕೊಲ್ಲೋ ಕೆಲಸ ಮಾಡ್ತಾನೆ ಈ ಕಡೆ ಏನ್ ಮಾಡ್ತಿದ್ದಾನೆ ವೀಣನಾದವನ್ನು ಮಾಡ್ತಾನೆ ಅವರೆಲ್ಲ ಬಂದರು ಸ್ವಯಶೋ ಬಲಾನ್ವಿತ ಆ ವೀಣಗಾನಕ್ಕೆ ತಕ್ಕಂತೆ ಏನ್ ಮಾಡ್ತಿದ್ರಂತೆ ಅವರು ಕೃಷ್ಣನ ಕಥೆಗಳನ್ನು ಸೇರಿಸಿ ಹಾಡಿಬಿಡ್ತಾ ಇದ್ರು ಕೃಷ್ಣನ ಕಥೆಗಳನ್ನು ತಾವು ಕಣ್ಣಾರೆ ಕಂಡಿದ್ದ ಅದ್ರಿಂದ ಮೋಸ್ಟ್ ಎಫೆಕ್ಟಿವ್ ಅದು ಕೇಳಿ ಬರೆಯೋದಕ್ಕೂ ನೋಡಿ ಬರೆಯೋದಕ್ಕೂ ವ್ಯತ್ಯಾಸ ಕೃಷ್ಣನ ಮಹಿಮೆ ಕಂಡಿದ್ರಲ್ಲ ಅದನ್ನು ಹೇಳೋದು ಶುರು ಮಾಡಿಬಿಟ್ರು ಪಶೂನ್ ಪುರಸ್ಕೃತ್ಯ ಪಶವ್ಯಮಾಭಿಷತ್ ವಿಹರ್ತು ಕಾಮಃ ಕುಸುಮಾಕರಂ ವನಂ ಮುಂದೆ ಆ ರೀತಿ ಮಾಡ್ತಾ ಕೃಷ್ಣ ಏನು ಮಾಡ್ದ ಪಶೂನ್ ಪುರಸ್ಕೃತ್ಯ ಪಶುಗಳನ್ನು ಗೋಗಳನ್ನು ಮುಂದೆ ಮಾಡಿಕೊಂಡು ಪಶವ್ಯಂ ಕುಸುಮಾಕರಂ ವನಂ ಪಶವ್ಯಂ ಪಶುಗಳಿಗೆ ಹಿತವಾದಂತಹ ಕುಸುಮಾಕರಂ, ಒಳ್ಳೆಯ ಹೂವುಗಳಿಂದ ತುಂಬಿದ್ದಂತಹ ವನಂ, ವನಕ್ಕೆ ವಿಹರ್ತು ಕಾಮಃ ವಿಶತ್, ವಿಹಾರ ಮಾಡಲಿಕ್ಕೆ ಅಂತ ಕೃಷ್ಣ ಪ್ರವೇಶವನ್ನು ಮಾಡಿದ. ತನ್ಮಂಜುಶೋಘ ತನ್ಮಂಜು ಘೋಷಾಲಿ ಮೃಗದ್ವಿಜಾಕುಲಂ ಮಹನ್ಮನ ಪ್ರಖ್ಯ ಪಯ ಸರಸ್ವತ ವಾತೇನ ಜುಷ್ಟಂ ಶತಪತ್ರ ಗಂಧಿನ ನಿರೀಕ್ಷರಂತು ಭಗವಾನ್ ಮನೋದಧೇ. ಆ ಪಾಠದಿ ನಾವೇನ್ ಮಾಡೋಕ್ಕಾಗತ್ತಿಲ್ಲ, ನಿಮ್ಮದ್ರೆ ಇರೋದ್ರಿಂದ ಹೋಗ್ಬೇಕು ಅಷ್ಟೇ, ಇರೋದ್ರಿಂದ ಹೋಗ್ಬೇಕು. ತನ್ಮಂಜು ಘೋಷಾಲಿ, ಅದಕ್ಕೇನೆ ಪಾಠ ಅಂತಾರೆ, ಅಷ್ಟು ಆಗೋಗಿತ್ತು ಇದರಲ್ಲಿದೆ, ಅದರಲ್ಲಿ ಇಲ್ಲ ಅಂತ ಹೇಳಿದ ಅರ್ಥ ಏನೋ, ಎಷ್ಟು ಅಪಪಾಠ ಮಾಡ್ಕೊಂಡ್ಬಿಟ್ಟಿದ್ದ ಆಚಾರ. ಅದಕ್ಕೆ ಏನ್ ಮಾಡಿದ್ರು, ಮತ್ತು ಭಾಗವತ ತಾತ್ಪರ್ಯ ಬರೆಯಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಿದ್ರು, ಶುದ್ಧ ಪಾಠ ಅವನು ತೋರಿಸಿಕೊಂಡು, ಶುದ್ಧ ಪಾಠ ಈಗ ಪಾಠ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಹೀಗಿದೆ ಅಲ್ಲಿ ಹೀಗಿದೆ ಅಂತ ಇದೇ ರೀತಿ ಕೇಳಿದಾಗ ಆಚಾರ್ಯ ಏನ್ ಮಾಡಿಬಿಟ್ರು, ಅದು ಸರಿಯಾದ ಪಾಠ, ಸರಿಯಾದ ಪಾಠ ಇದು ಅಂತ ಹೇಳಿದ್ರು. ಅದಕ್ಕೆ ಇದು ವಿಜಯದ್ವಜ ಸ್ವಾಮಿಗಳಿಂದ ಆದ ಉಪಕಾರ ಏನಂತ ಕೇಳಿದ್ರೆ, ಅದೇ ಪರಂಪರೆಯ ಪಾಠಕ್ಕೆ ಅರ್ಥ ಬರೀತಾ ಇದ್ದ. ಇದನ್ನ ಇಟ್ಕೋಬೇಕು. ತನ್ಮಂಜು ಘೋಷಾಲಿ ಮೃಗದ್ವಿಜಾಕುಲಂ ಮಹನ್ಮನ ಪ್ರಖ್ಯ ಪಯ ಸರಸ್ವತ ವಾತೇನ ಜುಷ್ಟಂ ಶತಪತ್ರ ಗಂಧಿನ ನಿರೀಕ್ಷರಂತು ಭಗವಾನ್ ಮನೋದಧೇ. ವನವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತನ್ಮಂಜು ಘೋಷಾಲಿ ಮೃಗದ್ವಿಜಾಕುಲಂ, ಏನಾಗಿದೆ ಅಂತೆ, ತತ್ ಆ ಮಂಜು ಘೋಷ ಮನೋಹರವಾದ ಧ್ವನಿಗಳಿಂದ ಕೂಡಿದ ಆಲಿಗಳಂದ್ರೆ ದುಂಬಿಗಳು ಮತ್ತು ಮೃಗಗಳು ಮತ್ತು ಪಕ್ಷಿಗಳು, ಅವುಗಳಿಂದ ತುಂಬಿ ಹೋಗಿದ್ದಂತಹ ಮಧುರ ಧ್ವನಿ ಮಾಡತಕ್ಕಂತಹ ದುಂಬಿಗಳು ಆಮೇಲೆ ಮೃಗಗಳು ಮತ್ತು ಪಕ್ಷಿಗಳಿಂದ ತುಂಬಿ ಹೋಗಿದ್ದಂತಹ ವನ. ಮಹನ್ಮನಃ ಪ್ರಖ್ಯ ಪಯ ಸರಸ್ವತ, ಎಷ್ಟು ಚೆನ್ನಾಗಿದೆ. ಮಹನ್ಮನಃ ಪ್ರಖ್ಯ, ಮಹಾತ್ಮರ ಮನಸ್ಸಿದ್ದಂತೆ ಶುದ್ಧವಾದ ನೀರಿನಿಂದ ಕೂಡಿದ್ದಂತೆ. ಸಾಮಾನ್ಯವಾಗಿ ಸಜ್ಜನರ ಮನಸ್ಸನ್ನು ಯಾವುದು ವರ್ಣನೆ ಮಾಡ್ತಾರೆ, ಶುದ್ಧವಾದ ನೀರಿಗೆ, ಶುದ್ಧ ನೀರನ್ನು ಯಾವುದು ವರ್ಣನೆ ಮಾಡ್ತಾರೆ, ಹೋಲಿಸ್ತಾರೆ ಇದಕ್ಕೆ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಹಿಂದೆ ಹೇಳಿದ್ದೆ, ಇಡೀ ರಾಮಾಯಣವನ್ನು ನಾರದ ಮುನಿಗಳಿಂದ ಕೇಳ್ತಾರೆ ವಾಲ್ಮೀಕಿಗಳು. ಆಮೇಲೆ ಅದೇ ಗುಂಗಿನಲ್ಲಿ ಸ್ನಾನಕ್ಕೆ ಅಂತ ಹೊರಡ್ತಾರೆ. ಹಿಂದಿನಂತೆ ಸ್ನಾನ ಮಾಡದೆ ಕೇಳಿದ್ರೆ ಅಂತ ಅರ್ಥ ಮಾಡಬಾರದು, ಮುಂದೆ ಸ್ನಾನ ಮಾಡೋರಿಗೆ ಅವೆಲ್ಲ ಪ್ರಾಬ್ಲಮ್ಮು ಅವ್ರಿಗೆ. ಆವಾಗ ಏನು ಮಾಡಿ, ಬೆಳಗ್ಗೆ ಬಂದು ತ್ರಿಶ್ರವಣ ಸ್ನಾಯಿ ಅಂತಲೇ ಕರೆಯೋದು. ಬೆಳಿಗ್ಗೆ ಸ್ನಾನ ಮಾಡಿ ಕೂತಿದ್ರು, ನಾರದರು ಬಂದರು, ಎಲ್ಲ ಮಾತುಕತೆ ಮುಗಿತು, ಮಧ್ಯಾಹ್ನ ಸ್ನಾನಕ್ಕೆ ಅಂತ ಹೊರಟು. ಆಗ ಗಂಗಾ ಸ್ನಾನಕ್ಕೆ ಹೋಗೋದು ಅವ್ರ ಪದ್ಧತಿ. ದಾರಿ ತಮಸಾ ನದಿ ಕಾಣಿಸ್ತು, ತಮಸಾ ನದಿ ಚಿಕ್ಕ ನದಿ, ಗಂಗಾ ನದಿ ದೊಡ್ಡ ನದಿ, ಸಮರ್ ಗಂಗಾ ನದಿಗೆ ಹೋಗೋದೇ ಪದ್ಧತಿ ಅವ್ರದ್ದು. ಆದರೆ ತಮಸಾ ನದಿ ಕ್ರಾಸ್ ಮಾಡ್ಬೇಕಾದ್ರೆ ಅನಿಸಿತ್ತು ಅವರಿಗೆ. ಭರದ್ವಾಜ ಶಿಷ್ಯ ಹೇಳಿದರು, ನೋಡು ಶಿಷ್ಯ ಎಷ್ಟು ಚೆನ್ನಾಗಿದೆ ನೋಡಿದು, ಅಕರ್ದಮ ವಿಧಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ. ಎಷ್ಟು ಚೆನ್ನಾಗಿದೆ ನೋಡು, ಸಜ್ಜನರ ಮನಸ್ಸಿದ್ದಾಗಿದೆ ನೋಡು ಅಂತ ಹೇಳಿದ. ತಿಳಿಯಾದ ಮನಸ್ಸು, ಸ್ವಚ್ಛವಾದ ಮನಸ್ಸು ಅಂತ ಕರೆಯೋದಿಲ್ಲ ಆಗಿದೆ. ಅದಕ್ಕೆ ಇವತ್ತೇನು ಮಾಡ್ತೇನೆ ಅಂದರೆ, ಇದಮೇ ಭಾವಗಾಹಿಷ್ಯೆ ತಮಸಾ ತೀರ್ಥಂ ಉತ್ತಮ, ಇವತ್ತು ಇಲ್ಲೇ ಸ್ನಾನ ಮಾಡಿಬಿಡ್ತೇನೆ ಅಂತ ಹೇಳಿದರು. ಆಗಲೇ ಕ್ರೌಂಚ ಪಕ್ಷಿಗಳು ಬರೋ ಪ್ರಸಂಗ, ಆಗ ಮಾನುಷಾದ ಪ್ರತಿಷ್ಠಾ ಅಂತ ಮಗ ಹೇಳಿದ್ರು, ಆಗಲೇ ಬರೋದು ಅದೆಲ್ಲ ಕೂಡ. ಅಲ್ಲಿ ಬಂದು ವಾಕ್ಯ ಏನಂತ ಕೇಳಿದರೆ, ಸಜ್ಜನರ ಮನಸ್ಸಿನಂತೆ ತೀರ್ಥ ಇದೆ. ಇಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಇಲ್ಲಿ ಮಹನ್ಮನ ಪ್ರಖ್ಯ ಯಶಸ್ಪಯ ಸರಸ್ವತ, ಸಜ್ಜನರ ಮನಸ್ಸಿನಂತೆ ಇದ್ದಂತಹ ನೀರಿನಿಂದ ಕೂಡಿದಂತಹ, ಅಲ್ಲಿ ಏನಿದ್ವಲ್ಲಿ ಸರೋವರಗಳಿದ್ದು, ಸರಸ್ವತ್ ಅಂದ್ರೆ ಏನೋ ನೀರು ಕೂಡಿರೋದು ಅಂತ ಅರ್ಥ. ಸರಸ್ವತ ನೀರು ತುಂಬಿದ ವನಗಳಿಂದ, ನೀರು ತುಂಬಿದ ಸರೋವರಗಳಿಂದ ಕೂಡಿತ್ತು. ಅಥವಾ ಸರಸ್ವತ ವಾತೇನ ಅಂತ ಸರೋವರದ ಮೇಲೆ ಬೀಸಿ ಬರತಕ್ಕಂತಹ ಗಾಳಿಯಿಂದ ಕೂಡಿತ್ತು. ನೀರಿನ ಮೇಲಿಂದ ಬೀಸಿ ಬಂದ್ರೆ ಗಾಳಿ ಹೇಗಿರುತ್ತೆ, ತಣ್ಣಗಿರುತ್ತೆ, ಗೊತ್ತಾಯ್ತಾ. ಒಳ್ಳೆ ತಿಳಿ ನೀರಿನ ಮೇಲೆ ಬೀಸಿ ಬಂದಾಗ ಏನಾಗಿರುತ್ತೆ, ಇನ್ನೂ ಹಿತವಾಗಿರುತ್ತೆ. ಅಂತ ಗಾಳಿಯಿಂದ ಕೂಡಿದ ಸ್ಥಳ ಮಹನ್ಮನ ಪ್ರಖ್ಯ ಎಕ್ಸ್ಪೇರ್ ಮಾಡ್ತಾರೆ. ಮಹತಾಂ ನಾರಾಯಣ ಚರಣಾರವಿಂದ ನಿರಂತರ ನಿರತ ಮನಸಾಂ ಮನಃ. ಸಜ್ಜನರು ಅಂದ್ರೆ ಯಾರು, ಮಹಾತ್ಮರು ಅಂತ ಕೇಳಿದರೆ, ಯಾರು ಪರಮಾತ್ಮನ ಸ್ಮರಣೆಯನ್ನ ಎಡೆ ಬಿಡದೆ ಮಾಡ್ತಾರೋ ಅಂಥವ್ರು ಸಜ್ಜನರು, ಅಂಥವ್ರ ಮನಸ್ಸು ಶುದ್ಧವಾಗಿರುತ್ತೆ ಅಂತ ಆಚಾರ್ಯ ಅದಕ್ಕೆ ಹೇಳಿದ್ದು. ಪ್ರವಣಂ ಕುರು ಮಾನಸ ಮೀಶಪದೆ, ದೇವರ ಪಾದದಲ್ಲಿ ಮನಸ್ಸಾಕಿ ಬಿಡು, ಏನಾಗುತ್ತದೋ ಪ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಕೆಟ್ಟ ವಿಚಾರ ಕಡೆ ಮನಸ್ಸಾಕಿದ್ರೆ ಮನಸ್ಸು ಕೆಟ್ಟು ಡಿಸ್ಟರ್ಬ್ ಆಗುತ್ತೆ, ಒಳ್ಳೆ ದೇವ್ರ ಕಥೆ ಕೇಳಿದಾಗ ಏನಾಗುತ್ತಾಗ ಶಾಂತವಾಗಿಬಿಡುತ್ತೆ. ಆದ್ದರಿಂದ ಪರಮಾತ್ಮನ ಕಥೆಯನ್ನು ಕೇಳಿದಂತಹ ಸಜ್ಜನರೇನಿದ್ದಾರೆ, ಅವರ ಮನಸ್ಸಿನಂತೆ ಶುದ್ಧವಾಗಿರತಕ್ಕಂತಹ ಗಾಳಿ, ನೀರನ್ನು ಹೊಂದಿದಂತಹ ಸರೋವರದ ಮೇಲೆ ಬೀಸಿ ಬರತಕ್ಕಂತಹ ಗಾಳಿಯಿಂದ ಕೂಡಿದೆ. ಮಹಮನ ಮನ ಪ್ರಖ್ಯ ಪಯಶ್ಚ ತತ್ ಸರಶ್ಚ, ಮಹನ್ಮನ ಪ್ರಖ್ಯ ಪಯಸ್ಸರಹ ತದಸ್ಯ ಅಸ್ತೇತಿ ಮಹನ್ಮನ ಪ್ರಖ್ಯ ಪಯಸ್ಸರಸ್ವಾಂತೇನ ಶತಪತ್ರ ಗಂಧಿನ. ಮಧ್ಯೆ ಮಧ್ಯೆ ಕಮಲದ ಸುವಾಸನೆ ತುಂಬಿತ್ತಂತೆ. ಶತಪತ್ರ ಗಂಧಿನ, ಸರೋವರದಲ್ಲಿ ಕಮಲಗಳು, ಶತಪತ್ರ ಅಂದ್ರೆ ಕಮಲ, ಕಮಲಗಳ ಮೇಲಿಂದ ಬೀಸಿ ಬಂದಾಗ ಕಮಲದ ಸೌರಭ ಬರ್ತಾ ಇತ್ತು ಜೊತೆಗೆ ನಿರೀಕ್ಷ. ಅದನ್ನೆಲ್ಲ ಕೃಷ್ಣ ನೋಡ್ಬಿಟ್ಟು ಏನ್ ಮಾಡಿದನಂತೆ, ಭಗವಾನ್ ರಂತುಂ ಮನೋದಧೆ, ಈ ವನದಲ್ಲೇ ವಿಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟು. ಇದರ ಅರ್ಥ ಏನು ಅಂದ್ರೆ, ಎಲ್ಲಿ ಶುದ್ಧಿ ಇರ್ತದೋ ಅಲ್ಲಿ ದೇವರು ಬರ್ತಾನೆ, ಅರ್ಥ ಆಯ್ತಾ. ಒಳ್ಳೆ ವಾತಾವರಣ ನೋಡಿದ್ರೆ ಇಲ್ಲಿ ವಿಹಾರ ಮಾಡೋಕೆ ಶುರು ಮಾಡಿಬಿಟ್ಟು. ಆದ್ರೆ ಮನೆ ಸ್ವಚ್ಛ ಆಗಿರಬೇಕು, ದೇವ್ರು ಬರಬೇಕು, ದೇವತೆಗಳು ಬರಬೇಕು. ಅಸ್ವಚ್ಛತೆ ಏನಾಗುತ್ತೆ, ಅಲ್ಲಿಗೆ ಆಸುರಿ ಶಕ್ತಿಗಳು ಬರುತ್ತೆ. ಮನೆಯಲ್ಲಿ ಅಮಂಗಳ ಘೋಷಗಳು, ಸ್ವಚ್ಛತೆ ಇಲ್ಲದೆ ಇರೋದು, ಅವೆಲ್ಲ ದೈತ್ಯರ ಆವಾಸ ಸ್ಥಾನ. ಸ್ವಚ್ಛತೆ ಇತ್ಯಾದಿ ಬಂದು ದೈತ್ಯರು ಹೋಗಿಬಿಡ್ತಾರೆ. ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ಶ್ರೇಷ್ಠವಾದಂಥ ಶುದ್ಧಿ ಸಂಪತ್ತು ಮೊದಲಾದ ಕಾಣ್ತೀಯೋ, ನಿರ್ಮಲವಾದದ್ದು, ಅಲ್ಲಿ ಸನ್ನಿಧಾನ ಇದೆ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳ್ತಾರೆ. ಅದು ಕೃಷ್ಣ ಸನ್ನಿಧಾನವನ್ನು ಇಟ್ಟ. ಮನೆಯಲ್ಲಿ ಅಲಂಕಾರ ಮಾಡೋದು, ನಿತ್ಯ ಗೋಮಯ ಹಾಕಿ ತೊಳೆಯೋದು, ರಂಗೋಲಿ ಹಾಕೋದ್ರಲ್ಲಿ ಯಾತಕ್ಕೆ ದೇವತೆಗಳು ಬರಲಿ ಅಂತ ಹೇಳಿಬಿಟ್ಟು ರಂಗೋಲಿಯಲ್ಲಿ ಎರಡು ಕೆಲಸ ಮಾಡುತ್ತಂತೆ. ದೇವತೆಗಳು ಬಂದು ಬಿಡ್ತಾರೆ, ದೈತ್ಯ ಶಕ್ತಿ ಕ್ರಾಸ್ ಮಾಡಕ್ಕೆ ಆಗೋದಿಲ್ಲ ಅಂತದ. ಗೊತ್ತಾಯ್ತಾ, ದೈತ್ಯ ಶಕ್ತಿಗಳಿಗೆ ಚಕ್ರ ಬರೆದು ಬಿಡ್ತಾರೆ. ಚಕ್ರ ಚಿಹ್ನೆ ಎಂಬುದು ಏನದು? ದೈತ್ಯ ಘಾತಕ. ಗೊತ್ತಾಯ್ತಾ, ಒಳಗೆ ಎಂಟರ್ ಆಗಲಿಕ್ಕೆ ಬರೋದಿಲ್ಲ. ಇದನ್ನ ಯೋಚನೆ ಮಾಡಿದರೆ ರಂಗೋಲಿ ಹಾಕೋದು ಬರೀ ಅಲಂಕಾರ ಕಷ್ಟೇ ಇಲ್ಲ, ದೈತ್ಯ ನಿಗ್ರಹಕ್ಕೂ ಹೌದು, ದೇವತೆಗಳ ಸ್ವಾಗತಕ್ಕೂ ಹೌದು. ಇದೆಲ್ಲ ಹೋಗ್ಬಿಟ್ಟಿದೆ ಇವತ್ತು, ಯಾವ ದಿನವೇ ಇಲ್ಲ. ಆದ್ದರಿಂದ ದಿನೇ ದಿನೇ ಆ ದೈತ್ಯರಿಗೆ ಫ್ರೀ ಕೊಟ್ಟಾಗಾಯ್ತಾಗ, ದೈತ್ಯರು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡ್ರು ಮನೆಯೊಳಗೆ, ಇವ್ರಿಗಿಂತ ಜಾಸ್ತಿ ಅವರೇ ಇರ್ತಾರೆ. ಹಾಗಾಗಿ ಆಸುರಿ ಶಕ್ತಿ ಬರಬಾರ್ದು. ಯಾತಕ್ಕೆ ಹಾಕಬಾರ್ದು? ಪಿತೃಗಳು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಪಿತೃಗಳು ಬಿಟ್ಟು ಹೋದವ್ರು ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಬರ್ಬೇಕು ಮನೆಯೊಳಗೆ, ಅವತ್ತು ಹಾಕೋದಿಲ್ಲ. ಅರ್ಥ ಆಯ್ತಾ? ಶ್ರಾದ್ದ ಪಕ್ಷದ ದಿವಸ ಯಾರ್ದಾರು ಮನೆಗೆ ಹೋದಾಗ ಕೇಳಬೇಕು, ಗೊತ್ತಾಗೋದಿಲ್ಲ. ಹಿಂದಿನ ಕಾಲಕ್ಕೆ ಎಲ್ಲರ ಮನೆಗೆ ಹಾಕ್ತಿದ್ರಲ್ಲ, ಯಾರ ಮನೆಗೆ ಹಾಕಿರೋದಿಲ್ಲ ಅವ್ರ ಮನೇಲಿ ಏನಿದೆ ಅಂತ ಅರ್ಥ. ಪಿತೃಕಾರ್ಯ ಇದೆ, ಪಿತೃಕಾರ್ಯ ಇದೆ, ಅಥವಾ ಮನೆ ಸೂತಕಾದಿಗಳಿವೆ, ಅದಕ್ಕೆ ಹಾಕಿಲ್ಲ ಅಂತ. ಅದು ನೋಡಕ್ ತಕ್ಷಣ ಗೊತ್ತಾಗ, ಇಲ್ಲಿ ಹೋಗಿ ಕೇಳಿ ಒದರಿದ್ರು ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲರೂ ನಿತ್ಯ ಸೂತಕದಲ್ಲಿದ್ದಾಗಿರ್ತಾರೆ, ಆದ್ದರಿಂದ ಅವ್ರಿಗೆ ಇದೇ ಆದ್ಯತೆ, ನಿತ್ಯ ಸೂತಕನೇ. ಅದು ಯೋಚನೆ ಮಾಡಬೇಕು, ಅಮಂಗಳ ಬರಬಾರದು ಎಂಬ ದೃಷ್ಟಿಯಿಂದ ಎಂದು ಹಬ್ಬ ಹುಣ್ಣಿಮೆ ದಿವಸ ಮಾತ್ರ ಅಲ್ಲ, ದಿವಸನ ಅಂತ ವಾತಾವರಣ ಇರಬೇಕು, ಅವತ್ತು ವಿಶೇಷ ಇರಬೇಕಷ್ಟೆ. ಅದು ಸೋಬಾರಿತನ ಅಷ್ಟೇ. ಪೇಂಟ್ ಮಾಡೋ ಉದ್ದೇಶ ಏನಂತ ಕೇಳಿದರೆ, ದಿವಸ ಯಾಕೆ ಹಾಕ್ಬೇಕು ನೋಡಿಬಿಟ್ರೆ ಮುಗಿದು. ಅದ್ರ ಅನ್ನ ಪೇಂಟ್ ಮಾಡ್ಕೊಂಡ್ಬಿಟ್ರೆ ಆಗಿರುತ್ತಾಗಿದ್ರೆ ಊಟ ಮಾಡೋಕ್ಕೆ ಬರುತ್ತಾ? ಪೇಂಟ್ ಮಾಡಿ ಆ ತಟ್ಟೆ ಪೇಂಟ್ ಮಾಡಿ ಅನ್ನ ಪೇಂಟ್ ಮಾಡ್ಕೊಂಡ್ಬಿಡೋದು ತಿನ್ನಕ್ಕಾಗತ್ತಲ್ಲ, ಸಾಧ್ಯ ಇಲ್ಲ. ಅದು ಹೇಗೆ ಮಾಡ್ಕೋಬೇಕು, ಇದು ಹಾಗೆ ಲೈವ್ ಇರಬೇಕು ಯಾವಾಗಲೂ ಕೂಡ. ಆಪತ್ಕಾಲದ ವಿಚಾರ ಬೇರೆ, ಆದಷ್ಟು ಮನುಷ್ಯ ಕಷ್ಟಪಡಬೇಕು. ಅದರಿಂದ ಏನಾಗುತ್ತೆ? ದೈಹಿಕ ವ್ಯಾಯಾಮ ಆಗುತ್ತೆ, ಮನಃಶುದ್ಧಿ ಆಗುತ್ತೆ, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಎಲ್ಲ ಪ್ರಯೋಜನ ಬರುತ್ತೆ, ಲೌಕಿಕ ವೈದಿಕ ಎಲ್ಲ ಪ್ರಯೋಜನ ಉಂಟು. ಆ ಸುಮ್ಮನೆ ಸೋಮಾರ್ತಾರ ಟೈಮ್ ಮುಡಿಸಿ ಏನು ಮಾಡ್ತೀರಿ ಉಳಿಸ್ತೀನಿ? ಈಗ ಅದನ್ನು ನೋಡ್ತಾ ಕೊಡ್ತಾನೆ ಅಷ್ಟೇ, ಯಾವುದನ್ನು ಪ್ರಯೋಜನ ಇಲ್ಲ. ಆ ಟೈಮ್ ಇದು ಇನ್ವಾಲ್ವ್ ಆಗಿಬಿಟ್ರೆ ಬೇರೆ ಕಡೆ ಹೋಗೋ ಮನಸ್ಸು ಬರೋದೇ ಇಲ್ಲ. ಏನು ಯಾರು ಹೇಳಿದ್ರು ದಾಸಿ ಬೆಳಿಗ್ಗೆ ಹಾಕಬಾರ್ದಂತ? ಯಾಕೆ ಅರ್ಜೆಂಟ್ ಇರುತ್ತೆ ಬಿಟ್ಬಿಟ್ಟಿರ್ತಾರೆ, ಗೊತ್ತಾ? ಹಸಿವೆ ಆಗಿರುತ್ತೆ ಬಿಟ್ಟಿರ್ತಾರೆ. ಯಾರು ಹೇಳಿದ್ರೆ ನಿಮಗೆ ಹಾಕಲೇಬೇಕು, ಗೊತ್ತಾಯ್ತಾ? ಹಾಕಲೇಬೇಕು. ಇದು ಮಾತ್ರ ಪಿತೃಕಾರ್ಯ ದಿವಸ ಮಾತ್ರ ಹಾಕೋದಿಲ್ಲ ಅಷ್ಟೇ ಹೊರತು ಬೇರೆ ಇದೆ. ಬರೀ ಸಾರಿಸ್ಬಿಡ್ತಾರೆ, ರಂಗೋಲಿ ಹಾಕೋದಿಲ್ಲ ಅವತ್ತಿನ ದಿವಸ. ಏನ ಯಾರಿಗೆ ಎಂದು ಕೊಟ್ಟು ಯಾತಕ್ಕೆ ಅಂದರೆ, ಕೊಟ್ಟು ಬಿಟ್ಟರೆ ಪಿತೃಗಳು ಹೋಗಿಬಿಡ್ತಾರೆ ಅಂತ. ಪಿತೃ ಇಳಿಜಿಸ್ಕೊಡಬಾರ್ದು ಅಲ್ಲ, ಪಿತೃಕಾರ್ಯ ಮುಗಿಯೋದಕ್ಕಿಂತ ಮುಂಚೆ ಕೊಡಬಾರ್ದು. ಪಿತೃಕಾರ್ಯ ಮುಗಿಯೋದಕ್ಕಿಂತ ಮುಂಚೆ ಏನು ಕೊಟ್ಟರು ಕೂಡ ಆ ಪಿತೃಗಳಿಗೆ ಇದು ಮಾಡದೇ ಲೆಕ್ಕ. ಪಿತೃಂತಾರೆ ಪರಮಾತ್ಮ ಇರ್ತಾನಲ್ಲ, ಅವ್ರಿಗೆ ಸ್ಪೆಷಲ್ ಯಾರು ಅವರಿಗೆ ಯಾರಿಗೋಸ್ಕರ ಮಾಡಿರ್ತಾರೋ ಅವ್ರಿಗೆ ಕೊಡದೆ ಬೇರೆಯವರಿಗೆ ಕೊಡಬಾರ್ದು. ಅರ್ಥ ಆಯ್ತಾ? ಆ ಹಿನ್ನೆಲೆಯಲ್ಲಿ ಬಂದಿರೋ ಅಭ್ಯಾಸ ಅಷ್ಟು, ಇನ್ನೇನಲ್ಲ. ಶತಪತ್ರ ಅಂದ್ರೆ ಏನು? ಅದಕ್ಕೆ ತುಂಬಾ ವಿಶಾಲವಾಗಿರೋದ್ರಿಂದ ಬಹಳ ಪತ್ರಗಳು, ವಿಶಾಲವಾಗಿರೋದು ಅಗಲವಾದ ಕಮಲದಲ್ಲಿ ತುಂಬಾ ಅಗಲ ಇರುತ್ತೆ, ತಾವರೆ ಎಲೆಗಳು ಅಗಲ ಇರುತ್ತೆ, ಅಂಥದ್ರಲ್ಲಿ ಕಮಲ ಬೆಳೆಯ ಅದಕ್ಕೆ ವಿಶಾಲ ಅಂತ ದೃಷ್ಟಿ. ಶತ ಅಂದ್ರೆ ಏನಂತ? ಬಹಳ ಅಂತ, ಬಹಳ ಅಗಲವಾದ ಪತ್ರ ಅಂತ. ಮತ್ತೆ ಕಮಲದ ಹೂಲು ಹರಡಿದ್ರೆ ಅಷ್ಟು ದೊಡ್ಡ ಸಿಗೋದಿಲ್ಲ, ಭಾರಿ ದೊಡ್ಡ ಇಲ್ಲ. ಖ್ಯಾತಕ್ಕಿಂತ ಮುಂಚೆ ಯಾವುದು ಕೊಡಾಗಿಲ್ಲ, ಮಾಡಲೇಬೇಕು, ಆಮೇಲೆ ಕೊಡಬೇಕು. ಭಾರಿ ತಪ್ಪದು ಪುರಾಣ ಏನಾಗಿದೆ ಎಂತೆಂತ ಕೃಷಿ ಹೇಳ್ಬೇಕು. ಪುರಾಣ ಅವತ್ತು ಕೊಟ್ಟರೆ ಅವತ್ತಾದ್ರೆ ಕೇಳಬಾರ್ದು, ಜನ್ಮದಲ್ಲೇ ಕೇಳಬಾರ್ದು ಹೇಳಿಲ್ಲ, ಜನ್ಮದಲ್ಲೇ ಪುರಾಣ ಕೇಳಬಾರ್ದು, ಪಿತೃಗಳು ಬರದೇ ಇಲ್ಲ ಅಂತ ಹೇಳಿಬಿಟ್ರೆ ಮೂರ್ಖತಾರ್ಥ, ಮೂರ್ಖರು ತಪ್ಪದು. ಗೊತ್ತಾಯ್ತಾ? ಯಾರು ಹೇಳ್ತಾರೆ ಎಲ್ಲ ತಪ್ಪದು. ಪಾಠ ಪ್ರವಚನಕ್ಕೆ ಹೋಗಿ ಇನ್ನೂ ವಿಶೇಷ, ಇನ್ನೂ ವಿಶೇಷ ಅವರಿಗೆ. ಅದೇ ಆ ಕಾಲಕ್ಕೇನೆ ಪಾರಾಯಣ ಮಾಡ್ತಿರ್ತಾರೆ, ಹೋಗಬಾರ್ದು ಏನರ್ಥ ಅದಕ್ಕೆ? ಎಲ್ಲ ಮಾಡೋದು, ಎಲ್ಲ ಮಾಡೋದು ತಪ್ಪದು. ಸತ್ತೊಡ್ಬಿಟ್ರೆ ಹಾಗೆ ಹಾಗೆ ಇನ್ನೂ ಒಳ್ಳೇದಾಯ್ತಲ್ಲ, ಇನ್ನು ಗಂಟೆ ಏನೋಯ್ತು. ಅದರಿಂದ ಕೆಲವೆಲ್ಲ ಅತಿ ಮಾಡ್ಕೊಂಡ್ಬಿಡ್ತಾರೆ, ಅದೇ ತಪ್ಪು. ಅಲ್ಲಿ ಏನು ಹೇಳಿದರು ಅಂದರೆ, ಪಿತೃದೇವತೆಗಳು ತೃಪ್ತಿ ಪಟ್ಟುಬಿಟ್ರೆ ಮುಂದೆ ತಗೊಳ್ಳೋದಿಲ್ಲ, ಅದು ಮಾಡಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಅನ್ವಯ ಆಗೋದಿಲ್ಲ ಅದು. ಹಾಗಿದ್ರೆ ಏಕಾಶಿ ಪಾಠ ಕೇಳಿ ತೃಪ್ತಿ ಆಗಿಬಿಡುತ್ತಲ್ಲ, ತೃಪ್ತಿ ಆಗಬಾರ್ದು, ಒತ್ತಾಡಕತೆ ಇರಬೇಕಾದ್ರಿಂದ ಪುರಾಣ ಕೇಳಬಾರ್ದು, ಏನು ಮಾಡಬಾರ್ದು ಅಂತ ಹೇಳಿ ಏನು ಅರ್ಥ ಅದಕ್ಕೆ? ಅದು ಆ ಪುರಾಣ ಶ್ರವಣ ಮಾಡಲೇಬೇಕು, ವಿಶೇಷ ಪುಣ್ಯ ಅದು. ಇವನು ಶ್ರವಣ ಇತ್ಯಾದಿ ಮಾಡಿದಾಗ ಅವ್ರಿಗೆ ವಿಶೇಷ ಪುಣ್ಯ ಬರುತ್ತೆ ಇನ್ನು ಕೂಡ, ಇವರು ಈ ಪುಣ್ಯದ ಪ್ರಾಪ್ತಿ ಅವ್ರಿಗೆ ಆಗುತ್ತೆ. ಆದ್ದರಿಂದ ಅಲ್ಲಿ ತಪ್ಪು ಕಲ್ಪನೆಗಳವೆಲ್ಲ ಕೂಡ, ಯಾಕೆಂದ್ರೆ ಈ ಪಾಠ ಪ್ರವಚನಗಳ ಕಾನ್ಸೆಪ್ಟ್ ಹೋಗೋದಕ್ಕೆ ಅದೊಂದು ಕಾರಣ ಮಾಡಿಕೊಂಡ್ರು. ದಿವಸ ಚಕ್ಕರ ಹೊಡೆ ಹುಡುಗ ಏನೋ ಕಾರಣ ಹೇಳ್ತಾರಲ್ಲ, ಆ ಟೈಪ್ ಪಿತೃ ಕಾರ್ಯ ಬರೋದಿಲ್ಲ ಅಂತ ಹೇಳಿರ್ತೇವೆ, ಅದೇ ಅಭ್ಯಾಸ ಮಾಡ್ಕೊಂಡು ಮಾಡಿಬಿಡ್ತಾರೆ. ಅನಧ್ಯಯನ ಅಂತ ಕರೀತಾರೆ ಅನಧ್ಯಯನ. ಯಾತಕ್ಕೆ ಅಂತ ಕೇಳಿದ್ರೆ, ಗುರುಶಿಷ್ಯರು ಗುರುಗಳ ಹತ್ರ ಹೋಗುವುದಕ್ಕೆ ಪದ್ಧತಿ, ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ. ಆದ್ರಿಂದ ಅಲ್ಲಿ ಸ್ಪೆಷಲ್ ರಜೆ ಇದ್ದಾಗಷ್ಟೆ. ರಜಾ ಅಂದ್ರೆ ಇವಕ್ಕೆಲ್ಲ ರಜೆ ಅಲ್ಲ, ಪಾಠ ಪ್ರವಚನದ ಗುರು ಸಾಕ್ಷಾತ್ ಕೇಳೋದಕ್ಕೆ ರಜೆ ಅಷ್ಟೇ ಹೊರತು ಬೇರೆ. ತನ್ಮಾಧವೋ ವೇಣು ಮುದೀರಯನ್ ವಾತೇನ ಜುಷ್ಟಂ ಶತಪತ್ರ ಗಂಧಿನ ನಿರೀಕ್ಷರಂತು ಭಗವಾನ್ ಮನೋದಧೆ. ನಮ್ಮಲ್ಲಿ ಏನಾಗಿದೆ, ಯಾವ್ದು ಮಾಡಬೇಕು ಅಂಬೋದಕ್ಕಿಂತ ಯಾವ್ದು ಮಾಡಬಾರ್ದು ಅಂಬೋದೇ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು ಅಂಬೋದು ನಿಷಿದ್ಧ, ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದು ಕೂಡ ಮತ್ತೆ ಇವತ್ತು ಉಪನಯನ ಮಾಡಬೇಕು ಅನ್ನೋದಕ್ಕಿಂತ ಯಾರಿಗೆ ಮಾಡಬಾರ್ದು ಅದು ಭಾರಿ ಮುಖ್ಯ. ಅವರಿಗೆ ಮೂರು ಬ್ರಹ್ಮಚಾರಿಗಳಿರಬಾರ್ದು, ಏನೇನೋ ಕಥೆಗಳು, ಅದೆಲ್ಲ ಸುಳ್ಳು ಕಥೆಗಳವೆಲ್ಲ. ತಪ್ಪು ತಿಳ್ಕೊಂಡ್ಬಿಟ್ಟು ತುಂಬಾ ಜನ ಹಾಗೆ ಮಾಡ್ತಾರೆ, ತಿಳುವಳಿಕೆ ಇರೋದಿಲ್ಲ. ಸತತ್ರ ತತ್ರಾರುಣ ಪಲ್ಲವ ಶ್ರೀಯ ಫಲಪ್ರಸೋನೋರು ಭರೇಣ ಪಾದಯೋ ಸ್ಪೃಶನ್ ಶಿಖಾನ್ ವೀಕ್ಷ ವನಸ್ಪತಿನ್ ಮುದಾ ಸ್ಮಯನ್ ನಿವಾಹ ಅಗ್ರಜ ಮಾಧಿ ಪುರುಷ. ಸಹ ತತ್ರ ತತ್ರ ಅರುಣ ಪಲ್ಲವ ಶ್ರೀಯ ಫಲಪ್ರಸೋ ನೋರು ಭರೇಣ ಪಾದಯೋ ಸ್ಪೃಶನ್ ಶಿಖಾನ್ ವೀಕ್ಷ ವನಸ್ಪತಿನ್ ಮುದಾ ಸ್ಮಯನ್ ನಿವ ಆಹ ಅಗ್ರಜಂ ಆದಿ ಪುರುಷ. ಕೃಷ್ಣ ಬಲರಾಮನಿಗೆ ಮಾತಾಡಿದಂತೆ ನೋಡಿಬಿಟ್ಟು, ಸಹ ಕೃಷ್ಣ ತತ್ರ ತತ್ರ ಆ ವನದೊಳಗೆ ಅಲ್ಲಲ್ಲೇ ಉದ್ದಕ್ಕೂ ಕೂಡ ಅಂತ ಅರ್ಥ. ಅರುಣ ಪಲ್ಲವ ಶ್ರೀಯ ಕೆಂಪಾದ ಚಿಗರಗಳ ಕಾಂತಿಯಿಂದಾಗಿ ಫಲಪ್ರಸೂನ ಉರುಭರೇಣ, ಫಲಪ್ರಸೂನ ಉರುಭರೇಣ ಫಲ ಹಣ್ಣುಗಳು, ಪ್ರಸೂನ ಹೂವುಗಳು, ಅವುಗಳ ದೊಡ್ಡ ಭಾರದಿಂದಾಗಿ ಪಾದಯೋಹೋ ಸ್ಪೃಶನ್ ಶಿಖಾನ್ ವೀಕ್ಷ ವನಸ್ಪತಿನ್ ಹಾಗೆ ಬಾಗಿಬಿಟ್ಟಿವೆ ಅಂತಿವೆಲ್ಲ ಕೂಡ ಮರಗಳೆಲ್ಲ ಹಣ್ಣು ಬಿಟ್ಟು ಹಾಗೆ ಬಾಗಿದೆ. ಅದು ಕೃಷ್ಣ ಒಂದು ಏನಾಗಿದೆ, ಅದು ತುದಿಗಳನ್ನು ಮುಟ್ತಾ ಇದೆ, ಕೆಳಗಿನ ತುದಿಗಳನ್ನು ನೋಡಿ. ವನಸ್ಪತಿನ್ ವೀಕ್ಷ ಮರಗಳನ್ನು ನೋಡಿ ಕೃಷ್ಣ ಏನ್ ಮಾಡಿದನಂತೆ, ಸ್ಮಯನ್ ನಿವ ಭಾರಿ ಖುಷಿ ಪಟ್ಟವನಂತೆ. ಪರಮಾತ್ಮ ನಿತ್ಯಾನಂದ, ಒಂದೇ ವಂದ್ಯಂ ಸದಾನಂದಂ, ಸ ಆನಂದ ಪಟ್ಟ ಹಾಗೆ ನೋಡ್ತಾ ಆದಿಪುರುಷ ನಾರಾಯಣ ಕೃಷ್ಣ ಅಗ್ರಜಮ್ಮಹ ಬಲರಾಮದೇವರಿಗೆ ಹೇಳಿದ, ನೋಡಣ್ಣ ಏನಾಗಿದೆ ನೋಡು ಅಂತ ಹೇಳಿದ. ಅದು ಬಹಳ ಇಂಪಾರ್ಟೆಂಟ್. ಸಿಖಾಭಿರ್ ಮನಂತಿ ಸುರಪೂಜಿತಂ ಅಹೋಯಿತಿ. ಅಲ್ಲಿ ಏನ್ ಮಾಡಿದ, ವೃಕ್ಷಾನ್ ವೀಕ್ಷ ಪ್ರಸೂನಾಂಚ ಉರು ಮಹಾನ್ ಭರೋ ಭಾರಸ್ತೇನ ಪಾದಯೋಹೋ ಸ್ಪೃಶ್ಯಂತ್ಯಃ ಏವ ಕರಾಗ್ರಕೋಟಯೋ ಈಶಾಂತೆ ತಥಾ ತಾನ್ ವನಸ್ಪತಿನ್ ವೃಕ್ಷಾನ್ ವೀಕ್ಷ. ಬಹಳ ಒಳ್ಳೆ ಕಾವ್ಯಮಯವಾಗಿ ಹೇಳ್ತಾರೆ. ಆ ದೊಡ್ಡ ಮರಗಳು, ಅದು ಒಳ್ಳೊಳ್ಳೆ ಹೂವುಗಳು, ಒಳ್ಳೊಳ್ಳೆ ಹಣ್ಣುಗಳು ಭಾರಕ್ಕೆ ಬಾಗಿಬಿಟ್ಟಿವೆ. ಅವೆಲ್ಲ ಕೂಡ ಭಾರಿ ತಮ್ಮ ಬುಡ ಮುಟ್ತಾ ಇವೆ ಅಂತ, ಅಷ್ಟು ಚೆನ್ನಾಗಿರ್ತಕ್ಕಂಥ ಹಣ್ಣುಗಳು. ಕೃಷ್ಣ ನೋಡಿ ಹೇಳ್ತಾ ಇದ್ದ, ನೋಡಿ ಹೇಗಿದೆ ವಾತಾವರಣ ಇದು. ಅಹೋ ಅಮೀ ದೇವರ ಅಮರ ಅರ್ಚಿತಂ ಪಾದಾಂಬುಜಂತೆ ಸುಮನಃಫಲಾರ್ಹಣಂ ನಮಂತ್ಯುಪಾದಾಯ ಶಿಖಾಭಿರಾತ್ಮರ ತಮೋಪಹತ್ಯೈ ತರುಜನ್ಮಯತ್ಕೃತಾಂ. ಲೋಕಶಿಕ್ಷಣಾಯ ಆತ್ಮನ್ಯರ್ಪಿತ ಅರ್ಹಣಾಧಿಕಂ ಅಗ್ರಜಂ ಪ್ರತ್ಯರ್ಪಯನ್ನೇವ ಮಹ ಅಹೋ ಇತಿ. ಅಹೋ ಅಯ್ಯೋ ನೋಡಿದ್ಯಾ ರಾಮ, ಅಹೋ ಅಂಬುದು ಆಶ್ಚರ್ಯಕರವಾದ ಪದ ಇದೆ. ಅಯ್ಯೋ ಅನ್ನೋದನ್ನ ಭಾರಿ ಖುಷಿಯಾದಾಗಲೂ ಹೇಳ್ತಾರೆ, ದುಃಖ ಆದಾಗಲೂ ಹೇಳ್ತಾರೆ. ಅಹೋ ಎಂಬ ಸಂಸ್ಕೃತದಲ್ಲಿ ಹಾಗೆ, ಅಹೋ ಅಮೀ ದೇವರ ಅಮರಾರ್ಚಿತಂ ಪಾದಾಂಬುಜಂತೆ ಸುಮನಃ ಫಲಾರ್ಹಣಂ. ಹೇ ದೇವರ ಅಣ್ಣ ನೋಡಿ, ಇಲ್ಲಿ ಅಮರಾರ್ಚಿತಂ ಪಾದಾಂಬುಜಂತೆ, ನಿನ್ನ ಪಾದಗಳೆಲ್ಲ, ನಿನ್ನ ಪಾದಕಮಲ, ದೇವತೆಗಳು ಆರಾಧನೆ ಮಾಡ್ತಕ್ಕಂಥ ಪಾದಕಮಲ. ಸುಮನಃ ಫಲಾರ್ಹಣಂ, ಒಳ್ಳೆ ಹೂವು ಹಣ್ಣುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ಪಾದಕಮಲ ನಿಂದು. ನಮಂತಿ ಉಪಾದಾಯ ಶಿಖಾಭಿರಾತ್ಮನಃ, ಅದನ್ನ ಈ ಮರಗಳು ಕೂಡ ಏನ್ ಮಾಡ್ತಾ ಇವೆ, ತಮ್ಮ ತಲೆಗಳ ಮೂಲಕವಾಗಿ ನಿನ್ನ ತಾದಕ್ಕೆ ಬಗ್ಗಿಸ್ತಾ ಇವೆ. ನೋಡಿದ್ರೆ ನೀ ಬರ್ತಾ ಇದ್ರೆ ಅವೆಲ್ಲ ಬಾಗ್ತಾ ಇರೋದು, ನಮಸ್ಕಾರ ಮಾಡ್ದ ಕಾಣುತ್ತೆ ಗೊತ್ತಾ ಅಂತ ಹೇಳ್ತಾನೆ ಬಲರಾಮ ದೇವರಿಗೆ. ಶ್ರೀ ಆತ್ಮನಃ ತಮೋಪಹತ್ಯೆ, ಯಾತಕ್ಕೆ ಮಾಡ್ತಾರೆ, ತಮ್ಮ ಅಜ್ಞಾನ ಹೋಗಲಿ ಅಂತ ಹೇಳಿ. ಆತ್ಮನಃ ತಮೋಪಹತ್ಯೆ, ದೊಡ್ಡವರು ನಮಸ್ಕಾರ ಮಾಡೋ ಉದ್ದೇಶ ಏನು, ಜ್ಞಾನ ಬರಲಿ ಅಂತ ಹೇಳಿ. ಜ್ಞಾನ ಬರಲಿ ಅಂದ್ರೆ ಏನರ್ಥ, ಅಜ್ಞಾನ ಹೋಗಲಿ ಅಂತ ಅರ್ಥ. ಅಜ್ಞಾನದ ಕತ್ತರೆ ಕಳೆದಕ್ಕೋಸ್ಕರ ದೊಡ್ಡವರು ನಮಸ್ಕಾರವನ್ನು ಮಾಡಬೇಕು. ತರುಜನ್ಮ ಯತ್ಕೃತಂ, ತರುಜನ್ಮ ಯತ್ಕೃತಂ, ಅವ ಬಂದಿರೋದು ವೃಕ್ಷ ಜನ್ಮ, ಆದರೆ ಅವರಿಗೆ ಅಂತ ಪಾಪ ಪರಿಹಾರವಾಗಲಿ ಉದ್ಧಾರವಾಗಬೇಕು ಅಂತ ಹೇಳಿ ತಮ್ಮ ತಲೆಬಾಗಿಸಿ ನಮಸ್ಕಾರ ಮಾಡ್ತಾ ಇದೆ ನೋಡಿದೆ ಅಂತ ಹೇಳಿದ್ರೆ. ಇಲ್ಲಿ ಆಶ್ಚರ್ಯ ಅಂದ್ರೆ ಬಲರಾಮದೇವರು ಮಾಡ್ಬೇಕು, ಕೃಷ್ಣನೇ ಮಾಡ್ಬೇಕು ನ್ಯಾಯವಾಗಿ. ಯಾಕೆ ಕೃಷ್ಣನಿಗೆ ಮಾಡ್ತಿರೋದು, ಅದು ಕೃಷ್ಣನಿಗೆ ಮಾಡ್ತಾ ಇದ್ದಾರೆ. ವಿಜಯದೇವ ಸ್ವಾಮಿಗಳು ಬರೀತಾರೆ, ಆಕ್ಚುಲಿ ಮಾಡ್ತಾ ಕೃಷ್ಣನಿಗೆ. ಕೃಷ್ಣ ಏನ್ ಮಾಡಿದನಂತೆ, ಲೋಕ ಶಿಕ್ಷಣಾಯ, ಜಗತ್ತಿ ತಿಳಿಸ್ಕೊಡ್ಬೇಕಾಗಿದೆ. ಆತ್ಮನಿ ಅರ್ಪಿತ ಅರ್ಹಣಾಧಿಕಂ ಅಗ್ರಜಂ ಪ್ರತ್ಯರ್ಪಯನ್ನೇ ವಾಹ. ತನಗಿಂತ ದೊಡ್ಡವರಿದ್ದಾಗ ಯಾರಿಗೆ ಸಮರ್ಪಣೆ ಮಾಡ್ಬೇಕಂತೆ, ಅವರಿಗೆ ಕೊಡಬೇಕಂತೆ ಮೊದಲು. ಅದಕ್ಕೋಸ್ಕರ ಬಲರಾಮನಿಗೆ ಹೇಳಿದ್ದೆ ಹೊರತು ನಿಜವಾಗ್ಲೂ ಮಾಡ್ತಿರೋದು ಯಾರಿಗೆ, ಅದು ತನಗೆ. ಮತ್ತು ಬಲರಾಮನವರು ಒಳಗಿರತಕ್ಕಂತಹ ಶುಕ್ಲಕೇಶ ರೂಪದ ಪರಮಾತ್ಮನಿಗೆ ಲೋಕದೃಷ್ಟಿಯಲ್ಲಿ ಹಾಗೆ ಮಾಡ್ತಾರೆ. ಇದರಿಂದ ಏನಾಯ್ತು ಅಂತ ಕೇಳಿ, ದೊಡ್ಡವರಿಗೆ ಗೌರವ ಕೊಡಬೇಕು ಅಂಬುದು ಶಾಸ್ತ್ರ. ಅದು ತೋರಿಸ್ಲಿಕ್ಕೆ ಈ ಕೆಲಸ ಮಾಡ್ತಾ ಇವೆ ಅಂತ. ಇದು ಲೋಕದ ಪದ್ಧತಿ ಇದೆ, ಯಾವಾಗಲೂ ಕೂಡ ದೇವರು ಹಾಕಿಕೊಟ್ಟ ಪದ್ಧತಿ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ತರುಜನ್ಮ ಯತ್ಕೃತ, ಅವ್ರು ಏನ್ ಮಾಡಿದ್ದಾರೆ, ತರುಜನ್ಮ ವೃಕ್ಷ ಜನ್ಮ ಬಂದಿದೆ ಅಂತ, ವೃಕ್ಷ ಜನ್ಮದಲ್ಲಿ ಇದ್ದು ಬಹಳ ಭಕ್ತಿಯಿಂದ ಅಜ್ಞಾನ ಪರಿಹಾರಕ್ಕೋಸ್ಕರ ತಿನ್ನ ಪಾದಗಳಿಗೆ ತಮ್ಮ ತಲೆ ಮುಟ್ಟಿ ನಮಸ್ಕಾರ ಮಾಡ್ತಾ ಇವೆ ನೋಡಿದೆಯಾ ಅಂತ ಹೇಳಿ. ಒಟ್ಟು ಇದರಿಂದ ಏನಾಯ್ತು, ಕೃಷ್ಣ ಬಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮರಗಳೆಲ್ಲ ಕಾಲು ಮುಟ್ಟಷ್ಟು ಕೆಳಗಾಗಿದ್ದು ಅಂತ, ಕಾಲು ಮುಟ್ಟಷ್ಟು ಕೆಳಗಾಗಿದ್ದು. ಕೃಷ್ಣ ಅದನ್ನ ಅಭಿನಂದನೆ ಮಾಡಿ ಅವರಿಗೆ ಬಲರಾಮರಿಗೆ ಎಂಬ ರೀತಿಯಲ್ಲಿ ಮಾತಾಡಿದ ಶ್ರೀ ಭಗವಾನು ವಾಚ. ಮುಂದೆ ಅಹೋ ಅಮೀ ದೇವ ವರಾಮರಾರ್ಚಿತಂ ಪಾದಾಂಬುಜಂತೆ ಸುಮನಃ ಫಲಾರ್ಹಣಂ ನಮಂತ್ಯುಪಾದಾಯ ಶಿಖಾಭಿರಾತ್ಮನಃ ತಮೋಪಹತ್ಯೈ ತರು ಜನ್ಮ ಯತ್ಕೃತಂ ಏತೇಕೆ ಏನ ನಿಮ್ಮಲ್ಲಿ ಎಷ್ಟಾದ್ರೂ ಆಗಲಿ ಇದು ಮುಖ್ಯ ಗೊತ್ತಾಯ್ತಾ, ಈ ವಿಜಯದ್ವಜ ಸ್ವಾಮಿ ಬರೆಯೋ ಪಾಠ ಮುಖ್ಯನೇ ಹೊರತು ಅದನ್ನು ಬಿಟ್ಟುಬಿಡಿ, ಏ ಅದನ್ನೆಲ್ಲ ಚೇಂಜ್ ಮಾಡ್ಕೊತ ಹೋಗ್ಬಿಡಿ ಅಷ್ಟೇ, ಬರ್ಕೋತ ಬರ್ತ ಚೇಂಜ್ ಮಾಡ್ಕೊಂಬಿಡಿ. ಏತೇ ಅಲಿನ ಸ್ತವ ಯಶೋಖಿಲ ಲೋಕತೀರ್ಥಂ ಗಾಯಂತ ಆದಿ ಪುರುಷಾನುಪಥಂ ಭಜಂತೆ ಪ್ರಾಯೋ ಅಮೀ ಮುನಿಗಣ ಭವದೀಯ ಮುಖ್ಯಾಹ ಗೂಢಂ ವನೇ ಪಿನ ಜಹತಿ ಅಮರಾತ್ಮ ದೈವಂ. ಏತೇ ಅಲಿನ ತವ ಯಶಃ ಅಖಿಲ ಲೋಕತೀರ್ಥಂ ಗಾಯಂತ ಆದಿಪುರುಷ ಆದಿಪುರುಷಾನುಪಥಂ ಭಜಂತೆ ಪ್ರಾಯ ಅಮೀ ಮುನಿಗಣ ಭವದೀಯ ಮುಖ್ಯಾ ಗೂಢಂ ವನೇ ಅಪಿ ನ ಜಹತಿ ಅಮರಾತ್ಮ ದೈವಂ. ಕೃಷ್ಣ ಮತ್ತೆ ಕೊಂಡಾಡ್ತಾನೆ ಬಲರಾಮದೇವರನ್ನು. ಏತೇ ಅಲಿನಃ ತವ, ಈ ದುಂಬಿಗಳಿವೆಯಲ್ಲ ಅವೇನೋ ಹಾಡ್ತಾ ಇವೆ. ಕೃಷ್ಣ ಹೇಳಿದ ನಿನ್ನ ಮಹಿಮೆ ಹಾಡ್ತಾ ಇದೆ ಗೊತ್ತಾ ಅಂತ ಹೇಳಿದ. ದುಂಬಿಗಳ ಗಾನ ಸಮ ಉಳಿದವರಿಗೇನು ಅರ್ಥ ಆಗೋದಿಲ್ಲ, ಆದ್ರೆ ಕೃಷ್ಣ ಹೇಳ್ತಾನೆ ನಿನ್ನ ಮಹಿಮೆ ಹಾಡ್ತಾ ಇವೆ ಅಲ್ಲ. ಇದು ಆಚಾರ್ಯ ಹೇಳಿದ ಸಿದ್ಧಾಂತ ಇದೆ. ಜಗತ್ತಲ್ಲಿ ಏನೇ ಶಬ್ದ ಆದರೆ ಯಾರನ್ನು ಹೇಳುತ್ತದ ಏನು? ಸರ್ವೇಪಿ ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕಶಬ್ದೈಹಿ ಮೇಘ ಅಗ್ನಿ ವಾರಿತಿ ತಲಾದಿ ರವೈಶ್ಚ ಸರ್ವೈಹಿ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿ ಮೇಟ್. ಸರ್ವೇ ಘೋಷಾ ಸರ್ವೇ ವೇದಾ ಎಲ್ಲವೂ ಹೇಳೋದು ಯಾರನ್ನ? ಎನಿ ಸೌಂಡ್, ಅದು ಇದಿರ್ಬಹುದು ಬರೀ ಅಕ್ಷರಗಳಿರ್ಬೋದು ಇಲ್ಲದೆ ಇರಬಹುದು, ಅದು ಯಾರನ್ನು ಹೇಳುತ್ತೆ? ದೇವರನ್ನ. ಅದಕ್ಕೆ ದುಂಬಿಗಳ ಗಾನ ಯಾರನ್ನು ಹೇಳ್ತಾ ಇದೆ? ದೇವರನ್ನು ಹೇಳ್ತಾ ಇದೆ. ಮಧ್ವ ಸಿದ್ಧಾಂತಕ್ಕೆ ಎಷ್ಟು ಅನುಕೂಲವಾದ ಮಾತಿದೆ. ಅದಕ್ಕೆ ಇಡೀ ಎಲ್ಲ ಶಾಸ್ತ್ರಗಳು ಹೇಳೋದು ಯಾವುದನ್ನ? ಆಚಾರ ಶಾಸ್ತ್ರವನ್ನು ಹೇಳದೆ ಹೊರತು ಬೇರೆ ವಿಷಯ ಇರದೇ ಇಲ್ಲ. ಏತೆ ಇಲ್ಲೆಲ್ಲ ಸುಮ್ಮನೆ ಕಾವ್ಯವಾಗಿ ಓದೋದು ಬೇರೆ, ಶಾಸ್ತ್ರವಾಗಿ ಓದೋದು ಬೇರೆ. ಕಾಳಿದಾಸಾದಿಗಳು ಏನು ಕಾಣುತ್ತೆ? ಇದು ದುಂಬಿ ಹಾಡನ್ನು ಉತ್ಪ್ರೇಕ್ಷೆ ಮಾಡ್ತಾನೆ ಅಂತ ಹೇಳ್ಬಿಡ್ತಾರೆ. ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಅಲಂಕಾರ ಅಷ್ಟೇ, ಇದು ಆಕ್ಚುಲಿ ಫ್ಯಾಕ್ಟ್ ಇದು. ಉತ್ಪ್ರೇಕ್ಷೆ ಬೇರೆ, ಫ್ಯಾಕ್ಟ್ ಬೇರೆ. ಕೃಷ್ಣ ನಿಜವಾಗಲೂ ದೇವರಾದ್ದರಿಂದ ಆತನನ್ನ ದುಂಬಿಗಳು ಕೂಡ ಏನು ಮಾಡ್ತಾ ಇವೆ? ಹಾಡ್ತಾ ಇವೆ. ಯಶೋ ಅಖಿಲ ಲೋಕ ತೀರ್ಥಂ ಗಾಯಂತಹ ಆದಿಪುರುಷ ಅನುಪಥಂ ಭಜಂತೆ. ಹೇ ಆದಿಪುರುಷ ಬಲರಾಮ ಅನುಪಥಂ ಹೆಜ್ಜೆ ಹೆಜ್ಜೆಗೂ ಕೂಡ ಹಾಡ್ತಾ ಅಲ್ಲಿ ಹೂಬುಗಳು ದುಂಬಿಗಳು ಹಾಡ್ತಾ ಇದೆ. ನಿನ್ನನ್ನು ಹಾಡ್ತಾ ಇದೆ ಗೊತ್ತಾ ಅಣ್ಣ ಅಂತ ಹೇಳ್ತಾನೆ. ಭಜಂತೆ ಪ್ರಾಯ ಅಮೀ ಮುನಿಗಣಾಹ ಭವದೀಯ ಮುಖ್ಯಾಹ. ಈ ಮುನಿಗಣಗಳೆಲ್ಲ ನಿನ್ನನ್ನು ಬಹಳ ಮುಖ್ಯವಾಗಿ ಮಾಡ್ಕೊಂಡ್ಬಿಟ್ಟಿವೆ. ಗೂಢಂ ವನೇಬಿನ ಜಹತಿ ಅಮರಾತ್ಮ ದೈವಂ. ನೀನು ಎಲ್ಲೋ ಮನುಷ್ಯ ರೂಪದಲ್ಲಿ ಓಡಾಡ್ತಾ ಇದ್ದೀನಿ ಈಗ, ಆದರೆ ಮುನಿಗಳಿಗೆ ಏನಾಗಿದೆ ಗೊತ್ತಾ? ಈ ರೂಪದಲ್ಲಿದ್ದುಕೊಂಡು ಬಿಡ್ತಾ ಇಲ್ಲ ನಿನ್ನನ್ನು, ಈ ರೂಪದಲ್ಲಿದ್ದರೂ ಬಿಡ್ತಾ ಇಲ್ಲ ಗೊತ್ತಾ? ಬಹಳ ಭಕ್ತಿಯಿಂದ ಸ್ತೋತ್ರ ಮಾಡ್ತೇವೆ ಅಂಥೇಳಿ. ಎಷ್ಟು ಗೂಢನಾಗಿ ಸೂರ್ಯ ಎಷ್ಟೇ ಮೋಡಗಳ ಮರೆ ಇದ್ರೂ ಕೂಡ ರಾತ್ರಿ ವಾತಾವರಣ ಬರೋದಿಲ್ಲ, ಎಂದಾಗುತ್ತೆ ಬೆಳಕು ಬೆಳಕೆ. ಎಷ್ಟು ಪ್ರಯತ್ನಪಟ್ಟು ಸೂರ್ಯನನ್ನು ಪೂರ್ತಿ ಮುಚ್ಚಲಿಕ್ಕೆ ಹೇಗಾಗೋದಿಲ್ವೋ, ದೇವರ ದೊಡ್ಡವರ ಅವತಾರ ಮಾಡಿದಾಗ ಎಷ್ಟೇ ರಹಸ್ಯವಾಗಿದ್ದರೂ ಕೂಡ ಏನಾಗುತ್ತಂತೆ? ಅವರು ಮಹಿಮೆ ಒಂದಾಲ್ನೋದಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ. ನೋಡಿದ್ಯಾ, ಗೂಢಂ ವನೇಪಿ ಇರೋದು ಕಾಡಿನೊಳಗೆ, ಅವತಾರ ಮಾಡಿದ್ದು ಮನುಷ್ಯನಾಗಿ, ಇಷ್ಟಾದ್ರೂ ಕೂಡ ಏನು ಮಾಡ್ತಾ ಇಲ್ಲ ಇವರು ಯಾರು? ನೀನು ಬಿಡ್ತಾ ಇಲ್ಲ ಸ್ತೋತ್ರ ಮಾಡೋದನ್ನು. ಅದಕ್ಕೆ ಅಮರಾತ್ಮ ದೈವಂ, ಅಮರರಿಗೆ ಆತ್ಮದೈವ, ಮುಖ್ಯ ದೇವತೆಯಾದ ನಿನ್ನನ್ನು ಈಗ ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆದಿಪುರುಷ ಅಂತ ಬಲರಾಮನನ್ನು ಕರೀತಿದ್ದಾನೆ. ಹೇ ಆದಿಪುರುಷ, ಅಗ್ರಜ, ಅಣ್ಣ ಅಂತ ಅರ್ಥ. ಪರಮಾಣಾಂ ಪಕ್ಷಮೂಲಂ ಅಲಮಾಹುರ್ಮನೀಷಿಣ ಇತ್ಯುಕ್ತೆ ಅಲಾನಿ ಪಕ್ಷಮೂಲಾನಿ ಸಂತಿ ಏಷಾಮಿ ತಲಿನಃ ಭ್ರಮರ. ಅಲಿಗಳು ಅಂದ್ರೆ ಭ್ರಮರಗಳು ಅಂತ ಅರ್ಥ. ಅಖಿಲಾನಾಂ ಲೋಕಾನಾಂ ತೀರ್ಥಂ. ಬಲರಾಮನ ಕೀರ್ತಿ ಎಂಥದ್ದು ಅಂದ್ರೆ ಅಖಿಲ ಲೋಕ ತೀರ್ಥಂ. ತೀರ್ಥ ಅಂದ್ರೆ ಪಾವನಕರ, ಸಕಲ ಲೋಕಗಳು ಪಾವನ ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿದೆ. ದೊಡ್ಡವರ ಕಥೆಗಳೇ ರಾಯರ ಕಥೆ ಹೇಳ್ತಾರೆ, ಜಯತೀರ್ಥರ ಕಥೆ ಹೇಳ್ತಾರೆ, ಪಾವನ ಅದು. ಭಗವದ್ಭಕ್ತರ ಕಥೆಯೇ ಪಾವನ, ಬಲರಾಮ ಸಾಕ್ಷಾತ್ ಶೇಷಾವತಾರ. ನಿನ್ನ ಕಥೆ ಪಾವನ, ಒಳಗೆ ಶುಕ್ಲಕೇಶ ತಾನು. ಅದು ದೇವರ ಕಥೆ ಎಂಬುದು ಏನು ಮಾಡುತ್ತೆ? ಮನಸ್ಸನ್ನು ಶುದ್ಧ ಮಾಡಿಬಿಡುತ್ತೆ ಅಂತ ಹೇಳಿದ. ಅಖಿಲತೋರ್ಥ ತೀರ್ಥಂ ಗಾಯಂತಹ ಆದಿಪುರುಷ ಅನುಪಥಂ ಭಜಂತೆ ಪ್ರಾಯೋ ಅಮಿ ಮುನಿಗಣ ಭವದೀಯ ಮುಖ್ಯಾಹ ಗೂಢಂ ವನೇಬಿನ ಜಹತಿ ಅಮರಾತ್ಮ ದೈವಂ. ತೀರ್ಥ ಶಬ್ದಕ್ಕೆ ಅರ್ಥ ಹೇಳುತ್ತ. ತೀರ್ಥೇ ತೀರ್ಥಂ ಶಾಸ್ತ್ರೇ ಗುರೌ ಕ್ಷೇತ್ರೇ ಮುನಿಜುಷ್ಟ ಜಲೇ ತಥಾ. ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಹೆಸರು, ಗುರು ಗುರುಗಳು ಅಂತ ಹೆಸರು. ಅದಕ್ಕೆ ಗುರುಗಳ ಸತ್ಯ ತೀರ್ಥ ತೀರ್ಥ ಅಂತ ಇರ್ತಾರಲ್ಲ, ಸತ್ಯ ತೀರ್ಥ ಮತ್ತು ಹೆಸರುಗಳು ಎಲ್ಲ ತೀರ್ಥದ ಅದು ಕಾರಣ. ಕ್ಷೇತ್ರ ಒಳ್ಳೆ ಕ್ಷೇತ್ರಕ್ಕೂ ತೀರ್ಥ ಕ್ಷೇತ್ರ ಕ್ಷೇತ್ರಕ್ಕೆ ಕರೀತಾರೆ. ಮುನಿಜುಷ್ಟ ಜಲೇ ತಥಾ, ಮುನಿಗಳು ಸೇವೆ ಮಾಡ್ತಕ್ಕಂಥ ನೀರನ್ನು ಕೂಡ ತೀರ್ಥ ಅಂತ ಕರೀತಾರೆ. ಇದು ದೇವರ ತೀರ್ಥ ತೀರ್ಥ ಒಂದು ಪ್ರಸಿದ್ಧ ಆ ರೀತಿ ಇದೆ. ಇತ್ಯಭಿಧಾನಂ ಅನುಪಥಂ ಅನುಗಮನಂ, ಅನುಪದಮ್ಮ ಭವದೇಶು ವೃತ್ತೇಶು ಮುಖ್ಯಾಹವನೇ ಗೂಢಂ ವೈಶ್ಯಲಿಂಗಧರಮಿ ತ್ವಾಂ ನಚಹತಿ ನತ್ಯಜಂತಿ. ಮನುಷ್ಯರೂಪದಲ್ಲಿ ಓಡಾಡಿದ್ರು ಕೂಡ ಬಿಟ್ಬಿಡ್ತಾ ಇಲ್ಲ ನೋಡಿದೀಯಾ ಅಂತ ಕೇಳಿದೆ. ಹೇ ಅಮರಾತ್ಮ ದೈವಂ, ಅಲ್ಲಿ ಪಾಠ ಬೇರೆ ಇದೆ, ನಿಮ್ಮಲ್ಲಿ ಏನಿದೆ ಪಾಠ? ಅದು ಅನಘ ಅಂತ ಪಾಠ ಹಿಡಿದಿದ್ದಾರೆ ಹಿಡಿಬೇಕಾದ್ರೆ. ಇತ್ಯಮರಹ ಅನಘ ಅಂತಿದೆಯಾ? ಅನಘ ಇಲ್ಲಿ ದ ಪ್ರಿಂಟ್ ಆಗಿದೆ, ಹಿಡಿದಿರೋದೇ ಅನಘ ಅಂತ ಹೇಳಿ. ಆದ್ರಿಂದ ಅನಘಾತ್ಮ ದೈವಂ ಅಂತ ಇರಬೇಕು. ಹೇ ಅನಘ ಆತ್ಮದೈವಂ, ಹೇ ಅನಘ ಆತ್ಮದೈವಂ, ಆತ್ಮದೈವನಾದ ನಿನ್ನನ್ನ ಇವರೆಲ್ಲ ಕೂಡ ಸೇವಿಸ್ತಾ ಇದ್ದಾರೆ. ನೃತ್ಯಂತ್ಯಮೀ ಶಿಖಿನಃ ಈಟ್ಯಮುದಾ ಹರಿಣ್ಯಃ ಕುರುವಂತೆ ಗೋಪ್ಯ ಯುವತೆ ಪ್ರಿಯಮೀಕ್ಷಣೇನ ಸೂಕ್ತೈಶ್ಚ ಕೋಕಿಲ ಗಣಾಃ ಗೃಹಮಾಗತಾಯ ಧನ್ಯಾವನೌಕಸಯ್ಯಾನ್ ಹಿ ಸತಾಮ್ರಿ ಸರ್ಗಃ. ನೃತ್ಯಂತಿ ಯಮಿ ಶಿಖಿನಃ, ಈ ಶಿಖಿನ ಶಿಖಿ ಅಂದ್ರೆ ನವಿಲುಗಳು ಅಂತ ಅರ್ಥ. ನವಿಲುಗರಿಗಳಿಗೆ ಶಿಖ ಅಂತಾರೆ, ಅವಕ್ಕೆ ಶಿಖಿನಃ ಹೊಂದಿರುವ ಶಿಖಿಗಳು ಅಂತ ಹೆಸರು. ನೃತ್ಯಂತ್ಯಮಿ ನವಿಲುಗಳು ಕುಣಿದಾಡ್ತಾ ಇದೆಯಂತ, ನವಿಲುಗಳು ನರ್ತನ ಮಾಡ್ತಾ ಇವೆ. ಹೇ ಇಡ್ಯ ಸ್ತುತ್ಯ ಮುದಾ ಹರಿಣ್ಯ ಕುರುವಂತಿ, ಅದೇ ರೀತಿಯಲ್ಲಿ ಹರಿಣ್ಯ ಹರಿಣ್ಯ ಅಂದ್ರೆ ಹೆಣ್ಣು ಜಿಂಕೆಗಳೆಲ್ಲ ಕೂಡ, ಹರಿಣಿ ಹರಿಣ್ಯವು ಹರಿಣ್ಯ ಹೆಣ್ಣು ಜಿಂಕೆಗಳೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಹಾರಾಡ್ತಾ ಇವೆ. ಗೋಪ್ಯಯವತೆ ಪ್ರಿಯಮೀಕ್ಷಣೇನ, ಹೇಗೆ ಅಂದ್ರೆ ಗೋಪಿಕಾ ಸ್ತ್ರೀಯರು ಹೇಗೋ ಹಾಗೆ ನಿನ್ನನ್ನ ಅಷ್ಟು ಆಸಕ್ತಿಯಿಂದ ನೋಡ್ತಾ ಇವೆ ಜಿಂಕೆಗಳೆಲ್ಲ ಕೂಡ. ಸೂಕ್ತೈಶ್ಚ ಕೋಕಿಲಗಣಾಹ ಗೃಹಮಾಗತಾಯ, ಮತ್ತು ಕೋಕಿಲಗಳ ಗುಂಪುಗಳೆಲ್ಲ ಸೂಕ್ತೈ ಒಳ್ಳೆ ವಿಧವಾದಂತಹ ಹಾಡುಗಳಿಂದ, ಕೋಗಿಲೆ ಗಾನ ಅಂತಾನೆ ಹೆಸರು, ತಮ್ಮ ಕೂಗುಗಳಿಂದ ನೀವು ಸ್ವಾಗತ ಮಾಡ್ತಾ ಇವೆ. ಇದೆಲ್ಲ ಏನು ಗೊತ್ತಾ, ಸಜ್ಜನರ ಸ್ವಭಾವನೇ ಹೀಗೆ, ಮನೆಗೆ ಯಾರು ಬಂದರೂ ಗೌರವದಿಂದ ಕಾಣ್ತಾರಲ್ಲ ಹಾಗೆ. ಇಬ್ಬರು ಏನೀಗ ಅತಿಥಿಗಳೀಗ ಯಾವುದಕ್ಕೆ ವನಗಳಿಗೆ, ಅತಿಥಿಗಳಿಂದ ಏನು ಮಾಡಬೇಕು, ಕುಣಿದಾಡಬೇಕಂತೆ, ಆಮೇಲೆ ಒಳ್ಳೆ ಹಾಡಬೇಕಂತೆ, ಕೊಂಡಾಡಬೇಕಂತೆ, ಅತಿಥಿಗಳು ಸ್ತೋತ್ರ ಮಾಡಬೇಕು. ಅತಿಥಿ ದೇವೋಭವ, ಅತಿಥಿಗಳು ಬಂದಿರೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇವೆ ನೋಡಿದೆಯಾ. ಸತಾಂ ನಿಸರ್ಗ, ನಿಸರ್ಗ ಈ ಪ್ರಕೃತಿನೇ ಆಗಿದೆ ನೋಡಿದೆಯಾ ಅಂತ ಒಂದರ್ಥ. ಸಜ್ಜನರ ಸ್ವಭಾವನೇ ಹೀಗೆ, ಸಜ್ಜನರು ಮರಗಿಡಗಳ ಹುಟ್ಟಿದಾಗಲೂ ಕೂಡ ಏನು ಬಿಡೋದಿಲ್ಲ, ಅವರು ತಮ್ಮ ಧರ್ಮ ಬಿಡೋದಿಲ್ಲ. ದೊಡ್ಡವರು ಬಂದ ಕಾಲಕ್ಕೆ ಏನು ಮಾಡ್ತಾರೆ, ತಮಗೆ ಸಾಧ್ಯವಾದ ರೀತಿಯಲ್ಲಿ ಗೌರವ ತೋರಿಸಿಬಿಡ್ತಾರೆ. ಮರಗಳಿಗೆ ಓಡಾಡಕ್ಕೆ ಬರೋದಿಲ್ಲ, ಅದಕ್ಕೇನು ಮಾಡಿ ನಿಂತಲ್ಲೇ ತಲೆ ಬಾಯಿ ನಮಸ್ಕಾರ ಮಾಡಿದ್ರು ಅಂತ. ಈ ಕೋಗಿಲಿಗೆ ಇನ್ನೇನು ಮಾಡಕ್ಕೆ ಬರೋದಿಲ್ಲ, ಹಾಡಿಬಿಟ್ಲು. ನವಿಲುಗಳಿಗೆ ಕುಳಿಬಿಟ್ಲು ಅಂದ್ರೆ ಯಥಾಯೋಗ್ಯವಾದ ಸತ್ಕಾರ ಮಾಡಬೇಕೆ ಹೊರತು ಎಲ್ಲರೂ ಎಲ್ಲ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಏನು ಮಾಡಕ್ಕೆ ಬರೋದಿಲ್ಲ ಅಂತಾನು ಅಲ್ಲ, ಎಷ್ಟಾರಷ್ಟು ರೀತಿಯ ಯೋಗ್ಯ ಸ್ವಾಗತವನ್ನು ಮಾಡಬೇಕು. ನೃತ್ಯಂತ್ಯಮೀ ಶಿಖಿನಃ ಈಡ್ಯ ಮುದಾ ಹರಿಣ್ಯಃ ಕುರುವಂತಿ ಗೋಪ್ಯಯುವತೆ ಪ್ರಿಯವೀಕ್ಷಣೇನ ಸೂಕ್ತೈಶ್ಚ ಕೋಕಿಲ ಗಣಾಃ ಗೃಹಮಾಗತಾಯ ಧನ್ಯಾ ವನೌಕಸಃ ಇಯಾನ್ ಹಿ ಸತಾಂ ಸರ್ಗಃ. ವನೌಕಸಃ ವನದಲ್ಲಿರ್ತಕ್ಕಂಥವ್ರು ವನೌಕಸರು. ಗೃಹಮಾಗತಾಯ ವನೌಕಸಃ ಮನೆಗೆ ಬಂದಂಥವರಿಗೆ ವನೌಕಸ ವನವಾಸಿಗಳು ಕೂಡ ಯಾವ ರೀತಿ ಸತ್ಕಾರ ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ ಇದು. ಇಯಾನ್ಹಿ ಸತಾಂ ವಿಸ ನಿಸರ್ಗ, ಸಜ್ಜನರ ಸ್ವಭಾವ ಇದೇನೆ, ಯಾವ ಕಾಲಕ್ಕೂ ತಮ್ಮಿಂದ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ ಹೊರತು ಇನ್ನೊಬ್ಬರು ನಮಗೇನು ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ. ಅರ್ಥ ಆಯ್ತಾ? ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಾರಲ್ಲ ಹಾಗೆ, ನಾನು ನೀವೇನು ಮಾಡ್ತೀರಲ್ಲ, ನಾನು ನಿಮಗೇನು ಮಾಡಬೇಕು, ಇದು ಸಜ್ಜನರ ಲಕ್ಷಣ, ಅದನ್ನು ಮಾಡ್ತಾ ಇದ್ದಾರೆ ಅಂತ ಕೃಷ್ಣ. ಆ ನಿಸರ್ಗದಲ್ಲೂ ಕೂಡ ಅತಿಥಿ ಸತ್ಕಾರಾದಿ ರೂಪವಾದಂತಹ ಸದ್ಗುಣಗಳನ್ನು ಗುರುತಿಸಿ ಹೇಳ್ತಾ ಇದ್ದಾರೆ. ಏಕೇತನಂ ದಶೈತಾಂ ಶತಾಂ ನಿಸರ್ಗ ಸ್ವಭಾವ ಇಯಾನ್ ಯಥಾವಾನ್ ಈ ಶಬ್ದೇನ ಮುಕ್ತಾರ್ಥೇ ನಾನಾಮಾನಾಣಿ ಸೂಚಯತಿ ವೈಶ್ವಾದಿ. ಕಠೋಪನಿಷತ್ತನ್ನು ಕೋಟ್ ಮಾಡ್ತಾರೆ ವಿದ್ಯಾಧರ ಸ್ವಾಮಿಗಳು. ಅತಿಥಿಗಳು ಬಂದಾಗ ಸ್ವಾಗತ ಮಾಡಬೇಕು, ನಮಗಿಂತ ದೊಡ್ಡವರು ಬಂದರೆ ದೊಡ್ಡವರದ ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ನಮಗೆ ದೊಡ್ಡ ಅದನ್ನು ನೋಡಬೇಕೆ ನಾವು. ಅದೆಲ್ಲ ಇಲ್ಲ, ನಚಿಕೇತ ಹೋಗಿದ್ದಾನೆ ಯಮದೇವರ ಹತ್ರ, ಯಮದೇವರಲ್ಲಿ ನಚಿಕೇತ ಇಲ್ಲಿ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇತ್ತ ಮನುಷ್ಯ ಲೋಕದ ಮುನಿ ಆತ ದೇವತೆಗಳವರು, ಅದು ನರಕದ ಅಧಿಪತಿಗಳು ಅವರೇನೆ, ಅಲ್ಲಿ ಹೋಗಿದ್ದಾನೆ ಇತ್ತ. ಹೋದಾಗ ಅವ್ರು ಏನು ಮಾಡ್ತಾರೆ ಈಕೆ, ಯಮದೇವರು ಹೇಳ್ತಾರೆ, ಅಲ್ಲ ಶ್ಯಾಮಲ, ಬ್ರಾಹ್ಮಣ ಬಂದು ಕೂತಿದ್ದಾನೆ ಮನೆ ಮುಂದೆ, ಅತಿಥಿ ಮಾಡಿಲ್ಲನೇ ಆತನಿಗೆ, ಆತಿಥ್ಯ ಮಾಡಿ ಏನಾಗುತ್ತೆ ಗೊತ್ತಾ, ವೈಶ್ವಾನರ ಪ್ರವೇಶತಿ ಅತಿಥಿಯರು ಬ್ರಾಹ್ಮಣೋ ಗೃಹಾನ್, ಒಬ್ಬ ಬ್ರಾಹ್ಮಣ ಮನೆ ಬಂದರೆ ಬೆಂಕಿ ಬಂದ ಲೆಕ್ಕ ಹೇಳ್ತಾರೆ, ಅದಕ್ಕೆ ಯಾತಕ್ಕೆ ಪಾದ ಪೂಜೆ ನೀರು ಕೊಡ್ತಾರೆ ಕೈ ಕಾಲು ತೊಳೆದು ಅಂದರೆ ಶಾಂತಿ ಆಗುತ್ತೆ ಅಂತ. ಹಾಗೆ ಬಿಟ್ಟುಬಿಟ್ರೆ ಉರಿದೋಗ್ಬಿಡುತ್ತಂತೆ ಮನೆ. ತಸ್ಯೈತಾಂ ಶಾಂತಿಂ ಕುರುವಂತೆ ಹರ ವೈವಸ್ವತೋದಕಂ, ನನಗೆ ಗೊತ್ತು ಅದೆಲ್ಲ ಕೂಡ, ಅದನ್ನ ಸ್ವಾಮಿ ದಯವಿಟ್ಟು ನೀರು ಕೊಡಿ, ನೀವು ತೊಗೊಳ್ತಾ ಇಲ್ಲ ಹುಡುಗ ಏನು ಮಾಡಿದ್ರು ಕೂಡ, ಯಮದೇವರು ಬರಲಿ ಅಂತ ಕೂತ್ಬಿಟ್ಟಿದ್ದಾನೆ, ಅದಕ್ಕೆ ನಾನು ಎಲ್ಲ ಕೊಟ್ಟೆ ತಗೊಂಡಿಲ್ಲ ಅಂತ, ನೀವು ಕೊಡಿ ಅಂತ ಹೇಳಿಲ್ಲ. ಆಗ ಯಮದೇವರು ಕೊಟ್ಟಾಗ ಹೇಳ್ತಾರೆ, ಯಮದೇವರು ಕೊಟ್ಟು ಹೇಳ್ತಾರೆ, ಮೂರು ದಿವಸ ಕಾಯಿಸಿಬಿಟ್ಟಿದೆ ನನಗೆ, ಮೂರು ವಾರ ಕೊಡ್ತೇನೆ ಅಂತ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ, ನಮಗೆ ದೊಡ್ಡವರು ಅತಿಥಿಗಳಾಗಿ ಬಂದರೆ ಅಲ್ಲ, ಚಿಕ್ಕವರು ಬಂದರೂ ಸರಿನೇ, ಅತಿಥಿಗಳು ಅತಿಥಿಗಳೇನೆ, ಅವರಲ್ಲಿ ಏನು ಸನ್ನಿಧಾನ ಇರುತ್ತದೋ ಅಂತ. ದೇವ್ರ ವಿಶೇಷ ಸನ್ನಿಧಾನ, ರಾಜ ರಾಜೇಶ್ವರ ರೂಪ ಅಂತ ದೇವರು ಇಟ್ಟಿರ್ತಾರೆ, ಅದಕ್ಕೆ ಅಲ್ಲಿ ಮಾಡೋ ಗೌರವ ಎಲ್ಲ ಯಾರಿಗೆ, ಅದು ದೇವರಿಗೆ ಅಂತ ಅರ್ಥ. ಹೇಳಿದ್ನಲ್ಲ ಡಿಪಾರ್ಟ್ಮೆಂಟ್ ಮೀಟರ್ ಇಡರ್ ಬರ್ತಾನೆ, ನಮಗೆ ಮನುಷ್ಯನಾಗಿ ಕಾಣೋದಲ್ಲಿ ಏನಾಗಿ ಕಾಣ್ತಾನ, ಅವನು ಡಿಪಾರ್ಟ್ಮೆಂಟ್ ಪ್ರತಿನಿಧಿಯವನು. ಅರ್ಥ ಆಯ್ತಾ? ಪರಮಾತ್ಮನ ಪ್ರತಿನಿಧಿ ಎಲ್ಲ ಜನಗಳು ಯಾರವರು, ದೇವರ ಪ್ರತಿನಿಧಿಗಳಾದ್ದರಿಂದ ನಮ್ಮ ಕೈಯಿಂದ ಸ್ವಾಗತ ಮಾಡಬೇಕು. ಅದು ಹರಿಕಥಾಮೃತಸಾರದಲ್ಲಿ ಹೇಳಬೇಕಾದ್ರೆ, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನಪಾತ್ರರು, ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿವರ ಮೂರ್ತಿ ಧ್ಯಾನವುಳ್ಳವಾಗಿ ಅರ್ಥ ಮಾಡಿಕೊಂಡ್ರೆ, ಸರ್ವ ಜೀವರು ದಾನಪಾತ್ರರು, ಮೂರು ಲೋಕದೊಳು. ಅನ್ನ ನೀರು ಕೊಡಲಿಕ್ಕೆ ಏನು ಕೇಳಬಾರದಂತೆ. ಹಸಿದವನಿಗೆ ಅನ್ನ, ಬಾಯಾರದವನಿಗೆ ನೀರು, ಕಣ್ಮುಚ್ಚಿಕೊಂಡು ಕೊಟ್ಬಿಡಿ, ಏನು ಕೇಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇವೆಲ್ಲ ಎಷ್ಟು ವಿಶಾಲವಾದ ದೃಷ್ಟಿಯಿಂದ ತಿಳಿಯುತ್ತೆ. ಅದರಲ್ಲಿ ಕೃಷ್ಣ ಹೇಳ್ತಾರೆ, ಅತಿಥಿಗಳು ಬಂದಿದ್ದೇವೆ ನಾವೀಗ, ಹೀಗೆ ಮಾಡ್ತಾ ಇದ್ದಾರೆ, ವಿಶೇಷ ತಾನು ಬಂದಿದ್ದಾರೆ ಅಂತ ಮಾಡ್ತಾ ಇದ್ದಾರೆ ಅನುಸಂಧಾನ. ಅದೆಲ್ಲ ಬಲರಾಮನಿಗೆ ಹೇಳ್ತಾ ಗೌರವ ದೊಡ್ಡವರಿಗೆ ಕೊಡಬೇಕು ತೋರಿಸಿಕೊಡ್ತಾನೆ. ಶ್ರೀ ಶುಕ ಉವಾಚ, ಪಾಪದ ಫಲ ಹುಟ್ಟಿದ್ದಲ್ಲ, ದೇವರ ಸೇವೆ ಹುಟ್ಟಿ ಬಂದವರಷ್ಟೇ. ದೇವ್ ಪ್ರಾರಬ್ಧ ಇರುತ್ತೆ, ಸದುಪಯೋಗ ಆಯ್ತು ಪ್ರಾರಬ್ಧ ಅಲ್ಲ ಅವರಿಗೆಲ್ಲ ಕೂಡ. ಹಾಗೆ ಕೃಷ್ಣನ ಸಂಪರ್ಕ ಬರಬೇಕು. ತಿರುಪತಿಯಲ್ಲಿರೋ ವೃಕ್ಷಗಳು ಏನಂತ ಕರೀತಾರೆ, ಅಲ್ಲಿ ವೃಕ್ಷಗಳಾಗಲಿ, ಅಲ್ಲಿಯ ಪಕ್ಷಿಗಳಾಗಲಿ, ಪಶುಗಳಾಗಲಿ, ಏನವೆಲ್ಲ ಒಂದಾಲು ದೇವತೆಗಳೇ ಹೊರತು ಮನುಷ್ಯರಲ್ಲ ಅಂತ ಕರಿ. ದೊಡ್ಡ ಜಾಗದಲ್ಲಿ ಇರ್ಬೇಕಾರೆ ವಿ ಎ ಪಿ ಇನ್ನೇನು ಇರ್ತಾರೆ, ಡಯಾಸ್ ಮೇಲೆ ಯಾರು ಇರ್ತಾರಾ? ಆ ಥರ ಡಯಾಸ್ ಮೇಲೆ ಅಪ್ರಯೋಜಕ ಆಗಿರ್ಲಿಕ್ಕೆ ಸಾಧ್ಯ ಇಲ್ವೋ, ಆ ರೀತಿ ದೇವರ ಹತ್ತಿರದಲ್ಲಿ ಯಾರು ಇರ್ತಾರೆ? ಒಳ್ಳೆಯವರೇ ಇರ್ಬೇಕು, ತಿಳಿತಾ? ಆದ್ದರಿಂದ ನಮಗೆ ಗೊತ್ತಾಗ ಸೇವೆ ಮಾಡೋಕ್ಕೋಸ್ಕರ ಹುಟ್ಟಿ ಬಂದಿರ್ತಾರೆ ಅಂತ. ಶ್ರೀ ಶುಕ ಉವಾಚ, ಏವಂ ಬೃಂದಾವನಂ ಕೃಷ್ಣ ಪೀತಮನಃ ಶ್ರೀಮತ್ ಪೀತಮನಃ ಪಶೂನ್ ರೇಮೇ ಸಂಚಾರಯನ್ನದ್ರೇಹೇ ಸರಿದ್ರೋಹಸ್ತು ಸಾನುಗಃ. ಇದಿಷ್ಟು ಮೂರು ಶ್ಲೋಕಗಳಲ್ಲಿ ಒಂದಷ್ಟು ಅನೇಕ ವಿಷಯ ಹೇಳಿದಾಗಾಯ್ತು. ವಾತಾವರಣ ಹೇಗಿತ್ತು, ತುಂಬಿಗಳು ಹೇಗೆ, ಮಯೂರಗಳು ಹೇಗೆ ಎಲ್ಲ ಹೇಳೋದು ಒಂದು ಭಾಗ. ಇನ್ನೊಂದು ಭಾಗ ಅತಿ ಸತ್ಕಾರ ಧರ್ಮವನ್ನು ತೋರಿಸಿದ್ದು ಅಂತೇಳಿ, ಮತ್ತೊಂದು ಭಾಗ ಬಲರಾಮನಿಗೆ ಗೌರವ ಕೊಡೋದನ್ನು ತೋರಿಸಿತ್ತು, ಇನ್ನೊಂದು ರೀತಿಯ ಸನ್ನಿಧಾನ ಇದೆ ಅಂತ ಹೇಳಿತ್ತು. ಮುಖ್ಯವಾಗಿ ತನ್ನನ್ನು ಸ್ವಾಗತ ಮಾಡ್ತೇವೆ ಅಂತ ಅರ್ಥ. ಸೊ ನದಿಗಳು ಹರಿತಾ ಇರೋದಾಗಲಿ, ಹೂ ಫಲ ಮರಗಳು ಹೂ ಬಿಡೋದಾಗಲಿ, ಹಣ್ಣು ಬಿಡೋದಾಗಲಿ, ಯಾತಕ್ಕೆ ಬಿಡ್ತಾವಂತೆ? ದೇವರ ಪಾದಕ್ಕೆ ಬಿಡೋಣ ಅಂತ ಬಿಡ್ತಾವಂತವೆ ಎಲ್ಲ ಕೂಡ. ಅದಕ್ಕೆ ನಾವು ಹೂ ಬಿಟ್ಬಿಡ್ತು ಮರ, ನಾವು ಮುಡ್ಕೊಂಡು ಸಿಟ್ಕೊಂಡ್ಬಿಡುತ್ತಾವೆ ಕೆಲ ಕೂಡ, ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಗ್ರೋಧ ಕತ್ತಿಟ್ಟು ಪೂರ್ವ ಕಾಕಿ ಹಾಕೊಂಡ್ಬಿಟ್ರೆ ಮಾಡಬೇಕು? ಅಗ್ರೋಧಕ್ಕೆ ಇಟ್ಕೊಂಡಿರ್ತಾರೆ, ದೇವ್ರ ಪೂಜೆಗೆ ಅಂತ ಬಂದ ಕಾಫಿಗಳ ಕುಡಿದ್ಬಿಟ್ರೆ ಹಾಗೆ ಅಷ್ಟು ಎಷ್ಟು ಸಿಟ್ಟು ಬರುತ್ತೆ ಅವನಿಗೆ. ಆ ರೀತಿನೇ ಭೂಮಿನ ಏನು ಮಾಡ್ಬೇಕು, ಮೊದಲು ದೇವ್ರ ಪಾದ ಮೇಲೆ ಹಾಕ್ಬೇಕು. ಅಲ್ಲಿ ಹೂವು ಏನು ಮಾಡುತ್ತಂತೆ, ಖುಷಿ ಪಟ್ಬಿಡುತ್ತೆ. ಆ ನಿರ್ಮಾಲ್ಯ ನಾವು ತಗೋಬೇಕೆ ಹೊರತು ಡೈರೆಕ್ಟ್ ಉಪಯೋಗಿಸಾಗಿಲ್ಲ, ಗೊತ್ತಾಯ್ತಾ? ಇವತ್ತು ಯಾರ್ದೋ ನಿರ್ಮಾಲ್ಯ ಆಗಿಬಿಟ್ಟಿರುತ್ತದೆ, ಗೊತ್ತಾಯ್ತಲ್ಲ? ಯಾರ್ಯಾರು ಮಾಡಿ ಏನೋ ಹಾಕಿ ಕೊಟ್ಟುಬಿಡ್ತಾರೆ, ಬಹಳ ತಪ್ಪು. ದೇವರಿಗೆ ಹಾಕ್ಬೇಕು ತಗೋಬೇಕಷ್ಟೆ, ಡೈರೆಕ್ಟ್ ತಗೊಳ್ಳೋ ಹಕ್ಕು ಯಾರಿಗೂ ಯಾವುದೂ ಇಲ್ಲೇ ಇಲ್ಲ. ಫಲ ದೇವ್ರಿಗೆ ಅರ್ಪಿಸ್ಬೇಕು, ತಗೋಬೇಕು. ದೇವರಿಗೋಸ್ಕರ ಬಿಟ್ಟಿದ್ದದು, ನಮಗೋಸ್ಕರ ಬಿಟ್ಟಿದ್ದಲ್ಲ. ಪ್ರಸಾದ ನಾವು ತಗೋಬೇಕೆ ಹೊರತು ಡೈರೆಕ್ಟ್ ಆಗಿ ತಗೊಳ್ಳಾಗಿಲ್ಲ. ಈ ಕಾನ್ಸೆಪ್ಟ್ ಬಂದುಬಿಟ್ರೆ ಶಾಸ್ತ್ರ ಮತ್ತು ಪರಿಸರ ಎರಡನ್ನು ಒಟ್ಟಿಗೆ ನೋಡದಂತೆ ಆಗುತ್ತೆ. ಮತ್ತೆ ಹೇಳಿದ್ದೀನಿ, ಇಲ್ಲಿರೋದನ್ನ ನಾನು ಹೇಳಿದೆ, ಮತ್ತೆ ಮತ್ತೆ ಕೇಳಕ್ ಹೋಗ್ಬಾರ್ದು. ನಾನೇನು ಮಾಡಲಿ ಅದಕ್ಕೆ, ಅಲ್ಲಿ ಇರೋದನ್ನು ಓದ್ತಿದ್ದೀನಿ ನಾನು, ನೀವು ಇಲ್ಲದ್ರೆ ಕೇಳ್ತಿದ್ದೆ, ನಾನೇನು ಮಾಡಲಿ ಅದಕ್ಕೆ? ಇನ್ನೊಮ್ಮೆ ಕೇಳೋದೇ ಬೇಡ. ಏವಂ ವೃಂದಾವನಂ ಕೃಷ್ಣ ಶ್ರೀಮತ್ ಪೀತಮನಃ ಪಶೂನ್ ರೇಮೇ ಸಂಚಾರಯನ್ನದ್ರೇಹೇ ಸರಿದ್ರೋಧಸ್ಸು ಸಾನುಗಃ. ಏವಂ ಹೀಗೆ ಕೃಷ್ಣ ಕೃಷ್ಣನು ಶ್ರೀಮತ್ ಕಾಂತಿಯಿಂದ ಕೂಡಿದಂತಹ ವೃಂದಾವನಂ ವೃಂದಾವನವನ್ನು ಪ್ರೀತಮನಃ ಅತ್ಯಂತ ಪ್ರೀತಮನಸ್ಕನಾಗಿ, ಪಶೂನ್ ರೇಮೆ ಆ ಪಶುಗಳನ್ನು ಓಡಾಡಿಸ್ತಾ, ಸಂಚಾರಯನ್ ಪಶೂನ್ ಪಶುಗಳನ್ನು ಓಡಾಡಿಸ್ತಾ ರೇಮೆ ವಿಹರಿಸಿದ. ಅದ್ರೇಹೇ ಸರಿದ್ರೋಧಸ್ಸು ಸಾನುಗಃ, ಎಲ್ಲೆಲ್ಲಿ ಬರೀ ವನದಲ್ಲಷ್ಟೇ ಇಲ್ಲ, ಬೆಟ್ಟಗಳು ಅಲ್ಲಿ ಸರಿದ್ರೋಧಗಳು ಅಂದರೆ ತೊರೆಗಳು, ತೊರೆಗಳಲ್ಲಿ ಸಾನುಗಃ ತನ್ನ ಅನುಚರರಾದ ಗೋಪಾಲಕರಲ್ಲಿ ಓಡಾಡ್ತಾ ಕೃಷ್ಣ ಪಶುಗಳನ್ನು ಓಡಾಡಿಸಿದ. ಇದು ಬಹಳ ಮುಖ್ಯ. ಇದು ಗೋವುಗಳನ್ನು ಹೀಗೆ ನೋಡ್ಕೋಬೇಕು ಅಂತ ಅರ್ಥ. ಗೋವುಗಳನ್ನು ನಾವು ನೋಡಿ ಗೋ ಸೇವೆ ಅಂತ ಹೇಳಿಬಿಟ್ರೆ, ನಾವು ತುಂಬ ಜನ ಗೋವುಗಳನ್ನ ಸಾಕಬೇಕು, ಹಾಲು ಕೊಡುತ್ತೆ ಅಷ್ಟೇ. ಅದಕ್ಕೆ ತಾವೇ ಹುಲ್ಲು ಕೂಡ ಕೊಡೋದಿಲ್ಲ, ಅದು ಹಾಲು ಕೊಡಬೇಕು, ಇದು ಎಕ್ಸೆಪ್ಟೆಡ್. ತಾವು ಹುಲ್ಲು ಕೊಡಬಾರ್ದು, ಅದು ಹಾಲು ಕೊಡಬೇಕು. ಈ ಥರ ಮನುಷ್ಯ ಬೆಳೆಸ್ತಾನೆ, ಎಷ್ಟು ಎಂಜಾಯ್ ಮಾಡಿಸ್ಬೇಕು ಅವನು. ಆ ರೀತಿ ಓಡಾಡಿದಾಗ ಏನಾಗುತ್ತೆ ಗೊತ್ತಾ, ಗೋವುಗಳನ್ನು ಮನೆಯಲ್ಲೇ ಸಾಕಿ ಹಾಲು ಕರೆಯೋದು ಬೇರೆ, ಇನ್ನು ಕಂಡು ಕಂಡು ಮಿಕ್ಸ್ ಮಾಡಿ ಕುಡಿಯೋದು ಬೇರೆ. ಹಿಂದಿನ ಕಾಲದಲ್ಲಿ ಗೋವುಗಳಿಗೆ ಎಷ್ಟು ಶಕ್ತಿ ಇರ್ತಿತ್ತು ಅಂದರೆ ಹಾಲಿಗೆ, ಅವು ಮನೆಯಲ್ಲೇ ಇದರದಲ್ಲ, ಯಾವುದು ಹಿಂಡಿ ಹಿಂಡಿ ಹಾಕಿ ಮಿಣಿಸಿಬಿಡ್ತಾರಷ್ಟೇ. ಆಕಳ ಒಂದು ಫುಡ್ ಬರುತ್ತೆ, ಪಶುಗಳು ಫುಡ್ ಅಂತ ಕೊಡ್ತಾರೆ, ಹಾಕಿಬಿಡ್ತಾರೆ. ಹಿಂದೆ ಹಾಗಲ್ಲ, ನ್ಯಾಚುರ ಓಡಾಡ್ತಾ ಇದ್ವು ಅವೆಲ್ಲ ಕೂಡ. ಅನೇಕ ವಿಧವಾದ ಮೂಲಿಕೆಗಳನ್ನು ತಿಂತಾಯಿತ್ತು, ಗಿಡ ಮೂಲಿಕೆಗಳನ್ನು ತಿಂತಾಯಿತ್ತು, ಅದೆಲ್ಲ ಔಷಧಿಯಾಗಿ ಬರ್ತಿತ್ತು. ಅರ್ಥ ಆಯ್ತಾ? ಈಗ ಟಾನಿಕ್ ಟೈಪ್ ಗೋಕ್ಷೀರ ಅಂದ್ರೆ ಏನದು, ಟಾನಿಕ್ ಟೈಪ್ ಅಂತ. ಹೊಲದಲ್ಲಿ ಓಡಾಡೋದು, ಒಳ್ಳೊಳ್ಳೆ ನೀರು ಕುಡಿಯೋದು, ಎಷ್ಟು ವೆರೈಟಿಗಳು ಗಿಡ ಮೂಲಿಕೆಗಳು. ಇವತ್ತು ಊರೆಲ್ಲ ಯಾವ ಸಿಗೋದಿಲ್ಲ, ಊರಲ್ಲಿ ಏನು ಸಿಗುತ್ತೆ ಬರೀ ನಿಮಗೆ? ಯಾವ ಕಾಲಕ್ಕೂ ಸಿಮೆಂಟ್ ಕಾಡು ಅಂತಲ್ಲ, ಕಾಂಕ್ರೀಟ್ ಏನೂ ಸಿಗೋದಿಲ್ಲ, ಅಲ್ಲಿ ಸಿಗುತ್ತೆ. ಅದೆಲ್ಲ ತಿಂದು ಬಂದಿರುತ್ತೆ, ಅದು ಕುಡಿದು ಬಿಟ್ರೆ ಆ ಹಾಲಿನಿಂದ ಏನಾಗ್ತಿತ್ತು, ಆರೋಗ್ಯ ಜಾಸ್ತಿ ಆಗ್ತಿತ್ತು, ಕೊಲೆಸ್ಟ್ರಾಲ್ ಕರಿಗೆ ಹೋಗ್ತಿತ್ತು, ಕೊಲೆಸ್ಟ್ರಾಲ್ ಬರುತ್ತೆ. ಯಾತಕ್ಕೆ ಅಂದರೆ ಇರೋದೆಲ್ಲ ಇದಷ್ಟೇ, ಅದು ಯಾವ ನಿರೀಕ್ಷಿತವಾದ ಯಾವುದರೊಳಗೆ ಇಲ್ಲ. ಮೊದಲನೇದಾಗಿ ದೇಶೀಯ ಗೋವುಗಳೇ ಅಲ್ಲ, ಫಸ್ಟ್ ಆಫ್ ಆಲ್ 90% ದೇಶ ನಿಜೇಶದ ಗೋವುಗಳವೆಲ್ಲ ಕೂಡ, ನಮ್ಮದು ಗೋವುಗಳಲ್ಲ. ಎಲ್ಲ ತಿನ್ನೋ ಆಹಾರ ಕೂಡ ಬೇರೆ, ಅದು ಬೆಳೆಸೋದು ಬರೀ ಇದಕ್ಕೋಸ್ಕರನೇ, ಅದು ಮತ್ತೆ ಎಲ್ಲ ಮಿಕ್ಸ್ ಮಾಡೋದು. ಮತ್ತೆ ಏನಿರುತ್ತೆ, ನಮ್ಮ ಶಾಸ್ತ್ರ ಎಷ್ಟು ಹೇಳ್ತಾರೆ ಅಂದರೆ, ಇಂತಿಂತಾರು ಇಂತಿಂತಹ ಹಸುವಿನ ಹಾಲು ಉಪಯೋಗಿಸಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಪಂಚಗವ್ಯ ಮಾಡಬೇಕಾದ್ರೆ ಇಂಥ ಹಸುವಿನಿಂದ ಹಾಲೆ ಆಗಿರ್ಬೇಕು, ಇದರಿಂದ ಮೊಸರು ಬಂದಿರಬೇಕು, ಇದರಿಂದ ಬೆಣ್ಣೆ ಬೀಳು. ಹಸುವಿನ ಕಲರ್ ಮೇಲೆ ಆ ಹಾಲಿನ ಗುಣ ಚೇಂಜ್ ಆಗುತ್ತೆ, ಹಸುವಿನ ಕಲರ್ ಮೇಲೆ. ಇವ್ರು ಹಸುಗಳೇ ಅಲ್ಲ, ಇದರಿಂದ ಏನಾಗಬೇಕಾದ್ರೆ ಹಾಲಿನಿಂದ ಏನಾಗತ್ತಾಗ? ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಜನ ಯಾತಕ್ಕೆ ಪ್ರಿಸರ್ವ್ ಮಾಡ್ತಾರೆ? ಇಲ್ಲಿ ವರ್ಣಶುದ್ಧಿ ಅದು ವಸ್ತುಶುದ್ಧಿ ಅಂತ ಹೇಳಿದರೆ ಹೈಬ್ರಿಡ್ ಬಂದಾಗಲೇ ಕ್ವಾಲಿಟಿ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಅದೇ ಕ್ವಾಲಿಟಿ ಉಳಿಯೋದಿಲ್ಲ. ಇಲ್ಲಿ ಅದು ಬಣ್ಣ ಮೂರಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತಾರ ಆ ಟೈಪ್ ಶುದ್ಧವಾದ ರೀತಿಯಲ್ಲಿ ಉಳಿಬೇಕಾದ್ರೆ ಏನಾಗಬೇಕದು? ಅದ್ಬಿಟ್ಟು ಅದು ಗೋವಿನ ಸಾಕೋದು ಅಂದ್ರೆ ಹಾಗೆ ತಳಿ ಸೇಫಾಗಿ ಉಳಿಸ್ಕೊಂಡ್ಬರ್ಬೇಕಾದ್ರೆ ಅದರ ಹಾಲಾಗಲಿ ಮೊಸರಾಗಲಿ ಅದರ ಗೋಮಯ ಆಗಲಿ ಗೋಮೂತ್ರ ಆಗಲಿ ಪ್ರತಿಯೊಂದು ಏನಾಗಿರುತ್ತೆ ಅದು ಪ್ರತಿಯೊಂದು ಆರೋಗ್ಯಕರ ರೋಗ ನಾಶ ಮಾಡ್ತಕ್ಕಂಥದ್ದು. ಅದಕ್ಕೆ ವರ್ಷಕ್ಕೆ ಒಂದ್ಸಲ ಪಂಚಗವ್ಯ ತಗೋತಾರೆ ಆಷಾಢ ಶುಕ್ಲ ದ್ವಾದಶಿ, ವರ್ಷಕ್ಕೆ ಒಂದ್ಸಲ ಇಡೀ ವರ್ಷ ರೋಗ ಬರದಂತೆ ನೋಡುತ್ತದ್ದು. ಅದು ಇಡೀ ವರ್ಷ ತಗೊಳ್ಳೋದು ಎಷ್ಟು ಒಂದೇ ಸ್ಪೂನ್, ಅದು ಸ್ವಲ್ಪ ಅದು ಅರ್ಧ ಚೆಲ್ಲೇ ಬಿಟ್ಟಿರ್ತಾರೆ ಕುಡಿಯೋದ್ರಾಗಿ, ಅದು ಇದಾಗುತ್ತೆ ಅಂಥೇಳಿ ಕುಡ್ದಾ ಮಾಡ್ತಾರೆ. ಅಷ್ಟಕ್ಕೆ ಒಂದು ವರ್ಷ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಇನ್ನು ಎಷ್ಟು ಶಕ್ತಿ ಇರಬೇಕು ಅದರೊಳಗೆ. ಈ ಟಾನಿಗೆ ಬಾಟ್ಲು ಕುಡಿತಾನೆ ಇರ್ತಾರೆ ಪಾಪ, ಬಾಟ್ಲು ಜಾಸ್ತಿ ಆಗುತ್ತೆ ಹೊರತು ರೋಗ ಏನು ಕಡಿಮೆ ಆಗೋದಿಲ್ಲ. ಆದರೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ನಿಜವಾದ ಗೋವಿನ ಪಂಚಗವ್ಯ ಮಾಡೋದು ವಿಧಾನ ಮತ್ತು ಪ್ಲಸ್ ಮಂತ್ರಗಳು ಬೇರೆ ಜೊತೆಗೆ. ಇಷ್ಟೆಲ್ಲ ಮಾಡಿ ಬರೀ ಮಿಕ್ಸ್ ಮಾಡಬಾರ್ದು. ಈ ಹಾಲು ಮಕ್ಸ್ ಈ ಮಂತ್ರ, ಮೊಸರಿಗೆ ಈ ಮಂತ್ರ, ಗೋಮೂತ್ರಕ್ಕೆ ಈ ಮಂತ್ರ, ಗೋಮಯಕ್ಕೆ ಈ ಮಂತ್ರ, ಆ ಮಂತ್ರ ಹೇಳ್ಕೊಂಡು ಬರ್ತೇವೆ. ಯಾಕೆಂದ್ರೆ ದರ್ಭೆಯಿಂದ ಸುತ್ತಿರಿಸ್ಬೇಕಲ್ಲ, ದರ್ಭೆಯಿಂದ ಕಲಿಸ್ಬೇಕು, ಗೊತ್ತಾಯ್ತಾ? ದರ್ಭೆಯನ್ನು ಪವಿತ್ರ, ಗರುಡದೇವರು ಅಮೃತ ಇಟ್ಟ ಜಾಗ ಅಂತ ಹೇಳ್ತಾರೆ. ಅಷ್ಟೆಲ್ಲ ಮಾಡಿದಾಗ ದೇವರಿಗೆ ಅರ್ಪಣೆ ಮಾಡ್ಬೇಕು. ಆಮೇಲೆ ಪಂಚಗವ್ಯ ದೇವರಿಗೆ ಪ್ರತಿಮೆಗೆ ಅಭಿಷೇಕ ಮಾಡ್ಬೇಕಂತ ಗೊತ್ತಾ? ಪಂಚಗವ್ಯ ಸ್ಥಾಪನ ಅಂತ ಕರೀತಾರೆ. ದೇವರುಗಳಿಗೇನಾದ್ರೂ ಮೂರ್ತಿಗಳಿಗೆ ಇದಕ್ಕೆ ಏನಾದ್ರೂ ಮೈಲಿಗೆ ಆದ ಶಂಕ ಬಂದ್ರೆ ಪಂಚಗವ್ಯದಲ್ಲಿ ಅಭಿಷೇಕ ಮಾಡ್ಬೇಕಂತ ಗೊತ್ತಾಯ್ತಾ? ಅದನ್ನು ತಾನು ತಗೋತಾನೆ. ಎಷ್ಟು ಪುಣ್ಯ ಬಂದಿರ್ಬೇಕಾಕ, ಎಷ್ಟೆಲ್ಲ ಅಂದ್ರೆ ಲ್ಯಾಬೊರೇಟ್ರಿಯಲ್ಲಿ ಪ್ರೋಸೆಸ್ ಮಾಡೋದು ಅರ್ಥ ಮಾಡ್ಕೋತೀವಲ್ಲ, ಇದು ಸ್ಪಿರಿಚುವಲ್ ಪ್ರೋಸೆಸ್. ಪಂಚಗವ್ಯ ಹೇಗೆ ತಯಾರು ಮಾಡಬೇಕು? ಕ್ಷೀರಾಭಿಷೇಕ ಮಾಡಿದಾಗ ಮಂತ್ರ ಹೇಳ್ಕೊಂಡು ಅಭಿಷೇಕ ಮಾಡ್ತಾನೆ. ಸಾರಿಗ್ರಾಮ ಮಂತ್ರ ಅಭಿಷೇಕದ ಕಾರ್ಯ ಇದು. ಉಳಿದವರಿಗೆ ಕೊಟ್ಟು ತಗೋತಾನೆ. ಎಷ್ಟು ಪ್ಯೂರ್ ಆಗಿರುತ್ತೆ ಅದು. ಆ ಹಿನ್ನೆಲೆಯಲ್ಲಿ ಇದೆಷ್ಟು ನೋಡಿದಾಗ ಗೊತ್ತಾಗುತ್ತೆ, ಕೃಷ್ಣ ಗೋವುಗಳನ್ನು ಆ ರೀತಿ ಸಂಚಾರ ಮಾಡಿಸ್ತಾ ಮಾಡಿಸ್ತಾ ಹೇಗೆ ಪಾಲನೆ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ. ಸರಿದ್ರೋಹಸ್ಸು ಸಾನುಗಃ ಕ್ವಚಿತ್ ಗಾಯತಿ ಗಾಯತ್ಸು ಮದಾಂಧ ಅಲಿಶ್ವನೂರತೈ ಉಪೀಯಮಾನ ಚರಿತ ಸಖಿ ಸಂಕರ್ಷಣಾನ್ವಿತ ಕ್ವಚಿತ್ ಗಾಯತಿ ಗಾಯತ್ಸು ಮದಾಂಧಾಲಿಷು ಅನೂರತೈ ಉಪಗೀಯಮಾನ ಚರಿತ ಸಖಿ ಸಂಕರ್ಷಣಾನ್ವಿತ ಕ್ವಚಿತ್ ಗಾಯತಿ. ಕೃಷ್ಣ ಏನ್ ಮಾಡ್ತಿದ್ದಂತೆ, ಅವ್ರು ಹಾಡ್ತಿದ್ ತಾನು ಹಾಡ್ತಿದ್ದಂತೆ, ಅವ್ರ ಜೊತೆಗೆ ತಾನು ಹಾಡೋದು. ಕ್ವಚಿತ್ ಗಾಯತಿ ಗಾಯತಿ, ಆಮೇಲೆ ಗಾಯತ್ಸು ಗಾಯತಿ ಮದಾಂಧಾಲಿಷು ಅನೂರತೈ ಅನೂರತೈ ಉಪಗೀಯಮಾನ ಚರಿತ. ತನ್ನ ಹಿಂದೆ ಓಡಾಡ್ತಕ್ಕಂಥ ಗೋಪಾಲಕರಗಳಿಂದ ಹಾಡಲ್ಪಡ್ತಕ್ಕಂಥ ತೆರೆತೆರೆಯ ಕೃಷ್ಣ ಆನಂದದಿಂದ ತುಂಬಿದಂಥ ದುಂಬಿಗಳು ಹಾಡ್ತಾ ಇದ್ದಾಗ ತಾನು ಜೊತೆಗೆ ಧ್ವನಿಗೂಡಿಸ್ತಾ ಇದ್ದ. ಹೇಗೆ ಸಖಿ ಸಂಕರ್ಷಣ ಅನ್ವಿತ, ಬಲರಾಮ ಜೊತೆ ಸೇರ್ಕೊಂಡ್ಬಿಟ್ಟು, ಸಖಿ ಅಂದರೆ ಜೊತೆಗಿದ್ದಂತಹ ಬಲರಾಮ ದೇವತೆ ಸೇರ್ಕೊಂಡು ಬಿಟ್ಟು, ಅಥವಾ ಸಖಿವಿ ಸಂಕರ್ಷಣೇನ ಚ ಅನ್ವಿತ, ಗೆಳೆಯರೊಂದಿಗೂ ಸಂಕರ್ಷದೊಂದಿಗೂ ಕೂಡಿಕೊಂಡು ಕೃಷ್ಣ ತಾನು ಅನುಕರಣೆ ಮಾಡ್ತಾ ಇದ್ದ. ಕ್ವಚಿಚ್ಚ ಕಲಹಂಸಾನಾಂ ಅನುಕೂಜತಿ ಕೂಜಿತಂ ಅಭಿನೃತ್ಯತಿ ನೃತ್ಯಂತಂ ಪರಿಹಿಣಂ ಹಾಸಯನ್ ಕ್ವಚಿತ್. ಇವೆಲ್ಲ ಬಾಲಲೀಲೆಗಳು. ಕ್ವಚಿಚ್ಚ ಕಲಹಂಸಾನಾಂ ಅನುಕೂಜತಿ ಕೂಜಿತಂ, ಹಂಸಗಳು ಕೂಗ್ತಾ ಇದ್ದಾಗ ತಾನು ಕೃಷ್ಣ ಕೂಗ್ತಿದ್ದಂತೆ. ಹಂಸಗಳು ಕೂಗಿದಾಗ ಕೂಡ ಕೃಷ್ಣಗೆ ಬರ್ತಿತ್ತ? ಹಂಸಗಳು ಕೂಗಿದಾಗ ಕೂಡ ಕೃಷ್ಣನ ಬರ್ತಿತ್ತ ಅಂದ್ರೆ ಹಂಸ ಕೂಗಲು ಕಲಿಸಿಕೊಟ್ಟಿದ್ದೆ ಕೃಷ್ಣ. ಹೋಗ್ತಾನೆ ಯಾರಿಗೆ ಎಲ್ಲರೂ ಯೋ ಅಂತ ಪ್ರವೇಶ, ಈ ಕೃಷ್ಣ ಬರ್ತಾರೆ, ಏನ್ ಮಾಡ್ಬೇಕು ಅದಕ್ಕೀಗ? ಆದ್ರಿಂದ ಕ್ವಚಿಚ್ಚ ಕಲಹಂಸಾನಾಂ ಅನುಕೂಜತಿ ಕೂಜಿತ, ಅವ್ರು ಕೂಗಿದ ತಾನೂ ಕೂಗ್ತಿದ್ದ. ಅಭಿನೃತ್ಯತಿ ನೃತ್ಯಂತಂ ಬರಿಹಿಣಂ ಹಾಸಯನ್ ಕ್ವಚಿತ್, ನವಿಲು ಕುಡಿದ ತಾನು ಕುಡಿತಿದ್ದ. ನವಿಲು ಕುಡಿಬೇಕಾದ್ರೆ ಅದು ಅನ್ಕೊಂಡು ತಾನು ಕುಣಿಯೋದು. ಅಭಿನೃತ್ಯತಿ ನೃತ್ಯಂತಂ ಪರಿಹಿಣಂ ಹಾಸಯನ್ ಕ್ವಚಿತ್, ನವಿಲಿಗೆ ಅಷ್ಟು ಆನಂದ ಉಂಟು ಮಾಡ್ತಿದ್ದಂತೆ ಕೃಷ್ಣ. ನೋಡೋರಿಗೆ ಭಾರಿ ಆಶ್ಚರ್ಯ ಆನಂದ. ಮೇಘ ಯಾರ್ಯಾರೋ ಕುಣಿದ್ರೆ ಅಷ್ಟು ಖುಷಿ ಆಗುತ್ತೆ, ಡೈರೆಕ್ಟ್ ಕೃಷ್ಣ ಕುಡಿಯೋದನ್ನು ಕಂಡಾಗ ಎಷ್ಟು ಆಗಿರ್ಬೇಕು ಅವರಿಗೆ. ಮೇಘ ಗಂಭೀರಯ ವಾಚ ನಾಮಭಿರ್ ದೂರಗಾನ್ ಪಶೂನ್ ಕ್ವಚಿತ್ ಆಹ್ವಯತಿ ಪ್ರೀತ್ಯ ಗೋಗೋಪಾಲ ಗೋಗೋಪಾಲ ಮನೋಜ್ಞಯ. ಇನ್ನೊಂದು ಲೀಲೆ, ಮೇಘ ಗಂಭೀರಯ ವಾಚ ನಾಮಭಿ ದೂರಗಾನ್ ಪಶೂನ್, ಎಲ್ಲ ಕಡೆ ಹಸುಗಳು ಮೇಯ್ತಾ ಇದ್ವಲ್ಲ, ಕೃಷ್ಣ ಕರಿತಾ ಇದ್ನಂತ, ಹಸುಗಳ ಹೆಸರಿಡೋದು ಕರಿತಾ ಇದ್ನಂತ. ಸೊ ಹಸುಗಳ ಹೆಸರಿಡೋ ಪದ್ಧತಿ ಕೃಷ್ಣ ಹಾಕಿದ್ದು, ನಮಗೆ ನಾಯಿಗಳ ಹೆಸರಿಡೋ ಪದ್ಧತಿ ಬಂತೆ ಹೊರತು ಹಸುಗಳು ಇಲ್ಲೇ ಇಲ್ಲಲ್ಲ. ಇದಕ್ಕೆ ಹೆಸರಿಡ್ತಾರೆ ಹಸು ಗಂಗೆ ಬಾರೆ ಗೌರಿ ಬಾರೆ ಅಂತ ಕರೀತಾರಲ್ಲ, ಆ ರೀತಿ ಕರಿತಾ ಇದ್ದಂತೆ. ಮೇಘ ಗಂಭೀರಯ ವಾಚ, ಮೇಘ ಗಂಭೀರವಾದ ಮಾತಿನಿಂದ ಹೆಸರುಗಳನ್ನು ಹಿಡಿದು ದೂರಗಾನ್ ಪಶುವನ್ ಕೊಚ್ಚುದ ಆಹ್ವಯತಿ, ದೂರ ಇದ್ದ ಪಶುಗಳನ್ನು ಕರೀತಿದ್ದ ಕೆಲವೊಮ್ಮೆ. ಪ್ರೀತ್ಯ ಗೋಗೋಪಾಲ ಗೋಗೋಪಾಲ ಮನೋಜ್ಞೆಯ, ಗೋಗಳಿಗೆ ಗೋಪಾಲಕರಿಗೆ ಮನೋಜ್ಞವಾದ ಹೆಸರುಗಳಿಂದ ಕೃಷ್ಣ ಗೋಪಾಲಕರನ್ನು ಕರೀತಿದ್ದ, ಗೋಗಳನ್ನು ಕರೀತಾ ಇದ್ದ. ಚಕೋರ ಕ್ರೌಂಚ ಚಕ್ರಾಹ್ವ ಭಾರದ್ವಾಜ ಅಲಿಬರ್ಹಿಣ ಅನುರೌತಿ ಸ್ಮಸತ್ವಾನಾಂ ಭೀತವದ್ ವ್ಯಾಘ್ರಸಿಂಹಯೋ. ಚಕೋರ ಕ್ರೌಂಚ ಚಕ್ರಾಕ್ವ ಭಾರದ್ವಾಜ ಅಲಿ ಬರ್ಹಿಣಾಂ ಅನುರೌತಿಸ್ಮ ಸತ್ವಾನಾಂ ಭೀತವತ್. ಎಲ್ಲಾ ಪ್ರಾಣಿಗಳ ಯಾವುದು ಚಕೋರ ಪಕ್ಷಿ, ಕ್ರೌಂಚ ಪಕ್ಷಿ, ಚಕ್ರವಾಕ ಚಕ್ರಾಕ್ವ ಅಂದ್ರೆ ಚಕ್ರವಾಕ ಪಕ್ಷಿ, ಭಾರದ್ವಾಜ ಪಕ್ಷಿ, ದುಂಬಿಗಳು, ನವಿಲುಗಳು, ಅವುಗಳಿಗೆ ತಕ್ಕಂತೆ ತಾನು ಧ್ವನಿ ಮಾಡೋದ್ರ ಜೊತೆಗೆ ಭೀತವತ್ ವ್ಯಾಘ್ರಸಿಂಹಯೋಹೋ. ಅದು ಹೇಗ್ ಗೊತ್ತಾ? ಹುಲಿ ಸಿಂಹಗಳು ಬಂದಾಗ ಈ ಕೂಗೋದೆಲ್ಲ ಬೇರೆ, ಸುಮ್ಮನೆ ಕೂಗೋದು ಬೇರೆ, ಪ್ರಾಣಿಗಳು ಭಯಗೊಂಡ ಕೂಗೋದು ಬೇರೆ. ಕೃಷ್ಣ ಏನ್ ಮಾಡ್ತಿದ್ದಂತೆ, ಭಯಗೊಂಡ ಕೂದ ಕೂತಿದ್ದ ಮತ್ತೆ ಜೊತೆ ಕೆಲವು ಸಲ ವ್ಯಾಘ್ರಸಿಂಹಯೋಹೋ ಭೀತವತ್. ಹುಲಿ ಸಿಂಹಗಳು ಬಂದಾಗ ಭಯದಿಂದ ಅರಿಸ್ತಾ ಇದ್ವಲ್ಲ, ಯಾರಿದ್ದರೂ ಕೂಗ್ತಾ ಇದ್ದ. ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋತ್ಸಂಗೋಪವರ್ಹಣಂ ಸ್ವಯಂ ವಿಶ್ರಾಮಯತ್ಯಾರ್ಯಂ ಪಾದ ಸಂಹಾಮ ಸಂವಾಹನಾದಿಭಿಃ. ಕ್ವಚಿತ್ ಕ್ರೀಡಾ ಪರಿಶ್ರಾಂತಂ ಗೋಪೋತ್ಸಂಗ ಉಪವರ್ಹಣಂ ಸ್ವಯಂ ವಿಶ್ರಾಮಯತಿ ಆರ್ಯಂ ಪಾದ ಸಂವಾಹನಾದಿಭಿಃ. ವಿಚಿತ್ರ ಇದು. ಕೆಲವು ಸಲ ಏನ್ ಮಾಡ್ತಿದ್ದ ಕೃಷ್ಣ, ಗೋಪೋತ್ಸಂಗ ಉಪವರ್ಹಣ, ಬಲರಾಮದೇವರ ಆಡಿ ಆಡಿ ಸಂಸ್ಥ ಆಗ್ತಿತ್ತಂತೆ ಬಲರಾಮನಿಗೆ. ಕ್ರೀಡಾ ಪರಿಶ್ರಾಂತಂ, ಆಡಿ ಬಳಲಿದಂತಹ ಅಣ್ಣನಾದ ಬಲರಾಮನನ್ನ ಗೋಪೋತ್ಸಂಗ ಉಪವರ್ಹಣ, ಯಾವ ಯಾರು ಗೋಪಾಲಕರು ತಡೆ ಮೇಲೆ ತಲೆ ಇಟ್ಟು ಮಲಗ್ತಿದ್ರು ಬಲರಾಮದೇವರು, ಕೃಷ್ಣ ಹೋಗಿ ಪಾದ ಒತ್ತಿದ್ದಂತೆ. ಪಾದ ಸಂವಾಹನಾದಿಭಿ, ಪಾದ ಸಂವಾಹನಾದಿಭಿ ಗೋಪೋತ್ಸಂಗ ಉಪವರ್ಹಣಂ ಕೃತ್ವ ಸ್ವಯಂ ವಿಶ್ರಾಮಯತಿ. ಅಣ್ಣ ವಿಶ್ರಾಂತಿ ತಗೋ ಅಂತೇಳಿ ಉಪಚಾರ ಮಾಡ್ತಿದ್ದಂತೆ. ಸಂಕರ್ಷಣ ಸ್ವಯಂ ಸಾಕ್ಷಾತ್ ವಿಶ್ರಾಮಯತಿ ಕ್ರೀಡಾಪ್ರಾಪ್ತ ಕ್ಲೇಶಂ ನಾಶಯತಿ. ಕೃಷ್ಣ ಬಲರಾಮದೇವರಿಗೆ ಶ್ರಮ ಪರಿಹಾರ ಮಾಡ್ತಿದ್ದ ಅಂತ ಅರ್ಥ ತಿಳ್ಕೊಬೇಡಿ. ಎಲ್ಲರಿಗೂ ಶ್ರಮ ಪರಿಹಾರ ಮಾಡೋದು ಯಾರು? ಕೃಷ್ಣನೇ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯ ಅಧಿಕಾರ ಬರೀತಾರೆ. ಪ್ರತಿಯೊಬ್ಬರು ನಿದ್ರೆ ದೇವರು ಕೊಡದೆ ಹೋದ್ರೆ ಗತಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ನಿದ್ರೆ ಆ ಔಷಧಿಗಳು ನಿದ್ರೆ ಕೊಡೋದಿಲ್ಲ. ದೇವ್ ನಿದ್ರೆ ಕೊಡೋದು ಯಾರು? ದೇವ್ರು. ನಿದ್ರೆ ಕೊಟ್ಟರೆ ಏನಾಗ್ತಾನೆ? ಮನುಷ್ಯ ಫ್ರೆಶ್ ಆಗ್ತಾನೆ. ಸೊ ಫ್ರೆಶ್ ಮಾಡೋದು ಯಾರೀಗ? ದೇವರೇ ಎಲ್ಲರನ್ನು ಕೂಡ. ಅದಕ್ಕೆ ಪ್ರಾಜ್ಞಾನಾಮಕ ಪರಮಾತ್ಮ ಮನೆ ನಿದ್ರೆ ಕೊಟ್ಟು ಉದ್ಧಾರ ಮಾಡೋದ್ರಿಂದ ಪ್ರತಿ ಕಾರ್ಯದಲ್ಲೂ ಯಾರದು ರೋಲ್ ಇರೋದು? ದೇವರದೇ. ನೃತ್ಯತೋ ಗಾಯತೋ ವಾಪಿ, ಅದು ಬೇರೆ ಇನ್ನೊಂದು ಕಾರಣ. ಹೊರಗೆ ಧರ್ಮ, ಒಳಗೆ ಇನ್ನೊಂದು ಕಾರಣ ಇರುತ್ತೆ. ಲಕ್ಷ್ಮಣನ ಪುಣ್ಯ, ಹಿಂದೆ ಲಕ್ಷ್ಮಣನಾಗಿದ್ದಾಗ ರಾಮದೇವರಿಗೆ ಎಷ್ಟಾದ ಸೇವೆ ಪುಣ್ಯ ಕಟ್ಟಿಕೊಂಡಿದ್ದ, ಈಗ ಆ ರೀತಿ ಮಾಡಿಸ್ಕೊಂಡು ಏನ್ ಮಾಡ್ತಿದ್ದಾನೆ? ಆ ಪುಣ್ಯ ಕಡಿಮೆ ಆಗ್ತಿದೆ. ಅದು ಹೊರಗಿನ ದೃಷ್ಟಿ, ಒಳಗಿನ ದೃಷ್ಟಿ. ಹೊರಗೆ ಮಾತ್ರ ಏನ್ ಮಾಡ್ತಾನೆ ಕೃಷ್ಣ? ಹೇಗೆ ನೋಡಬೇಕು ತೋರಿಸ್ಕೊಡ್ತಾನೆ. ನೃತ್ಯತೋ ಗಾಯತೋ ವಾಪಿ ವಲ್ಗತೋ ಯುದ್ಧತೋ ಮಿಥಃ ಗೃಹೀತ ಹಸ್ತೌ ಗೋಪಾಲಾನ್ ಹಸಂತೌ ಪ್ರಶಶಂಸತುಃ. ನೃತ್ಯತಃ ಗಾಯತಃ ವಾಪಿ ವಲ್ಗತಃ ಯುದ್ಧತಃ ಮಿಥಃ ಗೃಹೀತ ಹಸ್ತೌ ಗೋಪಾಲಾನ್ ಹಸಂತೌ ಪ್ರಶಶಂಸತುಃ. ಆಮೇಲೆ ನೃತ್ಯತೋ ಗಾಯತಃ, ಗೋಪಾಲಕರು ಹಾಡ್ತಾ ಇದ್ರು ಮತ್ತು ಕುಣಿತಾ ಇದ್ರು ಅಥವಾ ಒಳ್ಳೊಳ್ಳೆ ರೀತಿ ಮಾತಾಡ್ತಾ ಇದ್ರು. ಪರಸ್ಪರ ಮುಷ್ಟಿಯುದ್ಧ ಮಾಡ್ತಿದ್ರು ಗೋಪಾಲಕರು, ಅಂದ್ರೆ ಸುಮ್ಮನೆ ತಮಾಷೆಗೋಸ್ಕರ ಯುದ್ಧ ಮಾಡ್ತಿದ್ರು. ಇವ್ರು ಏನ್ ಮಾಡ್ತಿದ್ದಂತೆ, ಇವರಿಬ್ರು ಕೂಡ ಕೈ ಹಿಡ್ಕೊಂಡ್ಬಿಟ್ಟು ಬಹಳ ಖುಷಿಯಿಂದ ಭಲೇ ಭಲೇ ಅಂತ ಅವ್ರನ್ನ ಅಭಿನಂದನೆ ಮಾಡ್ತಿದ್ರು. ಕ್ವಚಿತ್ ಪಲ್ಲವತಲ್ಪೇಶು ನಿಯುದ್ಧ ಶ್ರಮಕರಸಿತ ವೃಷ್ಠಮೂಲಾಶ್ರಯ ಸೇತೆ ಗೋಪೋತ್ಸಂಗೋಪಮರ್ಹಣ. ಕೆಲವೊಮ್ಮೆ ಕ್ವಚಿತ್ ಪಲ್ಲವತಲ್ಪೇಶು ನಿಯುದ್ಧ ಶ್ರಮಕರಸಿತ ವೃಷ್ಠಮೂಲಾಶ್ರಯ ಸೇತೆ ಗೋಪೋತ್ಸಂಗ ಉಪಮರ್ಹಣ. ಕೃಷ್ಣ ಕೆಲವು ಸಲ ನಿಯುದ್ಧ ಶ್ರಮಕರಿಸಿತ, ತಾನು ಇರುವ ದ್ವಂದ್ವ ಯುದ್ಧ ಮಾಡ್ತಿದ್ದಂತೆ. ಕುಸ್ತಿಯಾಳ ಮತ್ತು ಯುದ್ಧ ಮಾಡಿಬಿಟ್ಟು ಸುಸ್ತಾಯಿತು ಎಂಬ ರೀತಿ ಮಾಡಿ ಮಲಗ್ತಿದ್ದಂತೆ. ಸುಸ್ತಾಯಿತು ಅಂತ ಹೇಳಿ ಬಲರಾಮದೇವರು ಸುಸ್ತಾಗ್ತಿತ್ತು ಕೃಷ್ಣನಿಗೆ, ಸುಸ್ತಾದಂತೆ ಮಾಡ್ತಿದ್ದ. ಮಾಡಿ ಪಲ್ಲವ ತಲ್ಪೇಶು, ಎಲ್ಲ ಎಲೆ ಹಚ್ಕೊಂಡ್ಬಿಡು. ರಾಮದೇವರು ಅವನಾಸ್ತಕದಲ್ಲಿ ಹಾಗೆ ಮಲಗ್ತಿದ್ರು. ಲಕ್ಷ್ಮಣ ಹಾಸಿಗೆ ತಯಾರು ಮಾಡ್ತಿದ್ದ, ಪಲ್ಲವಗಳು ಎಲೆಗಳು ಎಲ್ಲ ಹಾಕೋದು, ಎಲ್ಲ ಚಿಗುರೆಲ್ಲ ಹಾಕಿಬಿಡೋದು, ಹೇಗಿರುತ್ತೆ ಮೆತ್ತಗಿರುತ್ತ ಅದನ್ನ ಮಲಗ್ತಾ ಇದ್ದಂತೆ ಕೃಷ್ಣ. ಮಲಗಿಬಿಟ್ಟು ವೃಕ್ಷ ಮೂಲಾಶ್ರಯ, ದಿಂಬು ಬೇಕಲ್ಲ, ಮರದ ಬುಡಕ್ಕೆ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಡು. ಗೋಪೋತ್ಸಂಗ ಉಪವರ್ಹಣ ಅಥವಾ ಗೋಪರ ತಲೆ ಮೇಲೆ ತೊಡೆ ಮೇಲೆ ತಲೆ ಇಟ್ಬಿಟ್ಟು ಮಲ್ಕೊಂಡ್ಬಿಡು. ಈ ರೀತಿ ಕೃಷ್ಣ ವಿಹಾರವನ್ನು ಮಾಡ್ತಾ ಇದ್ದ. ಪಾದ ಸಂವಾಹನಂ ಚಕ್ರುಹು ಕೇಚಿತ್ ತಸ್ಯ ಮಹಾತ್ಮನಃ ಅಪರೇ ಹತಪಾಪ್ಮಾನೋ ವಿಜನೈ ಸಮವೀಜಯನ್. ಪಾದ ಸಂವಾಹನಂ ಚಕ್ರುಹು ಕೇಚಿತ್ ತಸ್ಯ ಮಹಾತ್ಮನಃ. ಕೆಲವು ಮಹಾಪುಣ್ಯವಂತರು ಏನ್ ಮಾಡ್ತಿದ್ರಂತೆ, ಕೃಷ್ಣನ ಪಾದ ಒತ್ತುತ್ತಾ ಇದ್ರಾಗ. ಪಾದ ಸಂವಾಹನಂ ಚಕ್ರುಹು ಕೇಚಿತ್ ತಸ್ಯ ಮಹಾತ್ಮನಃ. ಇನ್ನೂ ಕೆಲವರು ಅಪರೇ, ಮತ್ತೆ ಕೆಲವರು ಹತಪಾಪ್ಮಾನಃ, ಎಷ್ಟು ಪುಣ್ಯವಂತರು ಹತಪಾಪರು ಅಂದ್ರೆ ಎಲ್ಲ ಪಾಪ ಕಳ್ಕೊಂಡ ಪುಣ್ಯವಂತರು. ವ್ಯಜನೈಹಿ ಸಮವೀಜಯನ್, ಗಾಳಿ ಹಾಕ್ತಾ ಇದ್ದಾರೆ ಕೃಷ್ಣನ ಮನೆಗಿದ್ದಾಗ ಗಾಳಿ ಹಾಕ್ತಾ ಇದ್ದಾರೆ. ಚಾಮರ ಸೇವೆ ಇತ್ಯಾದಿಗಳನ್ನ ಆಕ್ಚುಲಿ ಮಾಡ್ತಾ ಇದ್ದಾರೆ. ಎದುಗಿಲ್ಲದ ದೇವರನ್ನ ಅನುಸಂಧಾನ ಮಾಡ್ಕೊಂಡು ನಾವು ಮಾಡಿದರೆ ಆಕ್ಚುಲಿ ಮಾಡ್ತಾ ಇದ್ದಾರೆ. ಎಷ್ಟು ಅದಕ್ಕೆ ಹತಪಾಪ್ಮಾನಃ ಅಂತ ಕರೀತಾರೆ. ದೇವ್ರ ಪೂಜೆ ಇತ್ಯಾದಿ ಮಾಡ್ಬೇಕಾದ್ರೆ ಏನಾಗಿರ್ಬೇಕು? ನಾವು ಪಾಪ ಸವದಿರಬೇಕು ಅಂತ ಅರ್ಥ. ಪಾಪ ಅಡ್ಡಿ ಇದ್ರೆ ಪೂಜೆ ಮಾಡೋ ಮನಸ್ಸು ಬರೋದಿಲ್ಲ, ದೇವ್ರ ಮುಟ್ಟೆ ಮನಸ್ಸೇ ಬರೋದಿಲ್ಲ ಪಾಪ ಅಡ್ಡಿ ಇದ್ರೆ. ಪಾಪ ಕಳೀತಾ ಹೋದಂತ ಏನಾಗುತ್ತೆ? ದೇವ್ರ ಪೂಜೆ ಮಾಡಬೇಕು ಅನಿಸುತ್ತೆ, ಮಾಡ್ತಾನೆ. ಆ ರೀತಿ ಅದಕ್ಕೆ ಹತಪಾಪ್ಮಾನ ಅನ್ನೋ ಪದ ಬಹಳ ಇಂಪಾರ್ಟೆಂಟ್. ಒಳ್ಳೆ ಕೆಲಸ ಮಾಡಿದಾಗ ಆಚಾರ್ಯ ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಏನು ಅಂತ ಕೇಳಿದ್ರೆ, ಪೂಜನಂ ಶಾರ್ಗಸನ್ವನಃ, ದೇವ್ರ ಪೂಜೆ ಮಾಡೋದಿದೆಯಲ್ಲ, ದೇವನ ದೊಡ್ಡ ಒಂದು ಸಿದ್ಧಿ. ಕಂಡ್ಕೊಂಡವ್ರು ಖಾಲಿ ಬಿಡ್ತಾನೆ, ದೇವ್ರ ಖಾಲಿ ಬಿಡೋದು ಎಷ್ಟು ದೊಡ್ಡದಲ್ವೇನು. ಆ ರೀತಿಯಲ್ಲಿ ಸಮಾರಂಭದಲ್ಲಿ ಹಾರ ಹಾಕ್ಲಕ್ಕೆ ಕಾಯ್ತಿರ್ತಾರೆ, ಚಾನ್ಸ್ ಕೊಡಿ, ನನ್ನ ಚಾನ್ಸ್ ಕೊಡಿ, ನನ್ನ ಚಾನ್ಸ್ ಕೊಡಿ ಅಂತ ಹೇಳಿ ಸಮಾರಂಭದಲ್ಲಿ. ಯಾರ್ಯಾರಿಗೂ ಹಾರ ಕಾಯ್ತಿರ್ತದೆ, ದೇವರಿಗೆ ಹಾರ ಹಾಕೋ ಯೋಗ ನಿಮಗಿದೆ. ಮನೆಯಲ್ಲೇ ಸಾರಿಗ್ರಾಮ ಇಟ್ಕೊಂಡು ಹಾಕಿದ್ರೆ ಎಷ್ಟು ಪುಣ್ಯ ಬಂತಲ್ಲ, ಆದ್ದರಿಂದ ಅಲ್ಲಿ ಚಾನ್ಸ್ ಇಲ್ಲಿ ಸೇರಿದ್ರೆ ದುಃಖ ಪಡಬೇಕಾಗಿಲ್ಲ. ದೇವ್ರು ಯಾವ ಚಾನ್ಸ್ ಕೊಟ್ಟಿದ್ದಾನೆ, ನಿತ್ಯ ಪೂಜೆ ಮಾಡೋ ಚಾನ್ಸ್ ಕೊಟ್ಟಿದ್ದಾನೆ ಅಂದಮೇಲೆ ದೊಡ್ಡ ಎಷ್ಟು ಪಾಪಗಳು ಕಳೆದು ಹೋಗಿದೆ, ಪುಣ್ಯ ವೃದ್ಧಿಯಾಗುತ್ತೆ ನೋಡಿ ಅಂತ ಹೇಳಿ. ಅನ್ನೇ ತದನು ರೂಪಾಣಿ ಮನೋಜ್ಞಾನಿ ಮಹಾತ್ಮನಃ ಗಾಯಂತಿ ಸ್ವ ಮಹಾರಾಜ ನೇಹ ಕ್ಲಿನ್ನ ಹಿ ಯಶನೈ. ಅನ್ನೇ ಇನ್ನು ಕೆಲವರು ತದನುರೂಪಾಣಿ ಮನೋಜ್ಞಾನಿ ಮಹಾತ್ಮನಃ ಗಾಯಂತಿ. ಇನ್ನು ಕೆಲವರೆಲ್ಲ ಕೃಷ್ಣನ ಮನೋಜ್ಞವಾದಂತಹ ಅನುರೂಪವಾದಂತಹ ಕಥೆಗಳನ್ನು ಹಾಡ್ತಾ ಇದ್ರು. ಸ್ನೇಹ ಕ್ಲಿಂದ ಧಿಯ ಚೆನ್ನೈ, ಅವಳ ಪ್ರೀತಿಯಿಂದ ಮೆಲ್ಲಗೆ ನಿಧಾನವಾಗಿ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೇ ಮಹಾರಾಜ ಪರಿಷ್ಠಿತ ರಾಜ ಅಂತ ಕಥೆ ಹೇಳ್ತಾ ಅಂತ ಸಂಬೋಧನೆ ಮಾಡ್ತಾರೆ. ಕೇಳೋರು ಮತ್ತೆ ಮತ್ತೆ ಹೆಸರು ಹೇಳಿದ್ರೆ ಏನಾಗುತ್ತಾಗ ಕೇಳೋಕೆ ಅಲರ್ಟ್ ಆಗ್ತಾರೆ, ಸ್ವಲ್ಪ ಅಲರ್ಟ್ ಆಗ್ತಾರೆ, ಇಲ್ಲದವರು ಹಾಗೆ ಇದಾಗ್ಬಿಡ್ತಾರೆ. ಅದಕ್ಕಾಗಿ ಮಹಾರಾಜ ಪರಿಷ್ಠಿತ ರಾಜ ಅಂಥವನಲ್ಲ. ಆ ರೀತಿ ಮಾಡೋ ಉದ್ದೇಶ ಏನು ಅಂದರೆ ಇನ್ನೂ ಹೆಚ್ಚು ಗಮನ ಕೊಡಲಿ ಅಂತ ಹೇಳಿಬಿಟ್ಟು ಮತ್ತೆ ಮುಖ್ಯ ಶ್ರೋತ್ರ ಆತ ಅಂತ ಹೇಳೋದಕ್ಕೋಸ್ಕರ ತುಂಬ ಜನ ಇದ್ರು ಕೂಡ ಹೇಳಿಸಿದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರಲ್ಲ ಹಾಗೆ ಅರ್ಥಾಯ್ತ. ಮುಖ್ಯ ಪ್ರಧಾನ ಕೂಡಿಸ್ಕೊಂಡ್ಬಿಟ್ಟು ಆತನ ಬಗ್ಗೆ ಪ್ರಶ್ನೆ ಕೇಳೋದು, ಹೆಸರು ಹೇಳೋದು ಮಾಡ್ತಿರ್ತಾರೆ. ಆ ದೃಷ್ಟಿಯಿಂದ ಪರಿಷ್ಠಿತ ರಾಜ ಅಂತ ಮಾತಾಡಿಸ್ತಿದ್ದಾರೆ. ಯಾಕೆ ಎಷ್ಟು ಜನ ಕೂತಿದ್ದಾರಲ್ಲಿ, ಸಾವಿರಾರು ಜನ ಕೂತಿದ್ದಾರೆ, ಎಲ್ಲ ಋಷಿಗಳು ಮುನಿಗಳು ಎಲ್ಲ ಕೂತ್ಬಿಟ್ಟಿದ್ದಾರೆ. ಪ್ರಧಾನ ಶೋತ್ರ ಯಾರಲ್ಲಿ, ಪರಿಷ್ಠಿತ ರಾಜ. ಅದಕ್ಕೆ ಮಹಾರಾಜ ಸಂಬೋಧನೆ ಮಾಡ್ತಾರೆ. ಏವಂ ನಿಗೂಢಾತ್ಮವತಿ ಸ್ವಮಾಯಯ ಗೋಪಾತ್ಮಜತ್ವಂ ಚರಿತೈರ್ ವಿಡಂಬಯನ್ ರೇಮೇ ರಮಾಲಾಲಿತ ಪಾದ ಪಲ್ಲವೋ ಗ್ರಾಮ್ಯೇ ಸಮಂ ಗ್ರಾಮ್ಯವದೀಶ ಚೇಷ್ಟಿತಂ. ಇನ್ನು ವರ್ಣನೆ ಮಾಡ್ತಾರೆ, ಕೆಲವು ವಿಷಯಗಳೆಲ್ಲ ಹೇಳ್ತಾರೆ, ಆಟಪಾಠ ಎಲ್ಲ ಹೇಳ್ತಾರೆ. ಅದೇನಾಗುತ್ತೆ ನಾಳೆ ಅದನ್ನ ಮುಂದುವರಿಸೋಣ. ಓಂ ಮಾತಾಪತಿ ಮಯದ ಪರಮಾನಂದಂ ಉಚಿತ ಪರಮ